श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराक्षितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं धीविशुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्पदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गोऽमृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। प्रह्लादराजरु ದೈತ್ಯಬಾಲಕರೆಲ್ಲರನ್ನ ಕರೆದು ಅವರಿಗೆ ಉಪದೇಶ ಕೊಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಹಂತ ಅರ್ಭಕಾಹ ತಾವೇ ಅಲ್ಲಿ ಮಕ್ಕಳು, ಆ ಮಕ್ಕಳಲ್ಲಿ ಒಬ್ಬರು ತಾವು ಎಲ್ಲರನ್ನ ಕರೀತಾ ಇದ್ದಾರೆ, ಹೇ ಮಕ್ಕಳ್ರ ತಾವು ವಯಸ್ಸಲ್ಲಿ ದೊಡ್ಡವರಾಗಿದ್ದರೆ ಅವರನ್ನು ಹುಡುಗರೆ ಅಂತ ಕರೆದ್ರೆ ಚೆನ್ನಾಗಿರ್ತಾಯಿತ್ತು. ಏ ಹುಡುಗರೆ ಇಲ್ಲಿ ಬಲ್ರಿ ಅಂತ ಕರೆದರು, ಹುಡುಗರೆ ಬನ್ನಿ ಅಂತ ಅವರು ಥಟ್ಟನೆ ಕೇಳಿದರೆ, ನೀನೇನು ಹುಡುಗ ಅಲ್ವಾ? ಯಾರು ಕೇಳಿಲ್ಲ, ಯಾಕೆಂದರೆ ಇವರು ಮೇಲ್ನೋಟಕ್ಕೆ ಹುಡುಗ ಆಗಿದ್ರು, ಬುದ್ಧಿ ವಿಶೇಷವಾಗಿ ಪರಿಣತಿಯಾಗಿದೆ, ಮೆಚ್ಯೂರ್ ಎಷ್ಟು ಅಂದ್ರೆ ಅಷ್ಟು ತಿಳ್ಕೊಂಡಿದ್ದಾರೆ. ಆದ್ದರಿಂದ ಯಾರು ಅಲ್ಲಿ ಏ ನಮ್ಮನೆ ಹುಡುಗರು ಅಂತ ಕರಿತೀಯೋ, ನೀನೇನು ಹುಡುಗ ಅಲ್ವಾ ಅಂತ ಕೇಳೋ ಧೈರ್ಯ ಮಾಡಲಿಲ್ಲ. ಎಲ್ಲರೂ ಬರ್ತಾ ಇದ್ದಾರೆ, ಪ್ರಹ್ಲಾದರಾಜರನ್ನೇ ನೋಡುತ್ತಾ ಇದ್ದಾರೆ. ತನ್ಯಸ್ಥ ಹೃದಯ ಕ್ಷಣಾಹ, ಹೃದಯವನ್ನು ಆತನ ಹತ್ರ ಇಟ್ಟಿದ್ದಾರೆ, ನೋಟವನ್ನು ಆತನ ಹತ್ರ ಇಟ್ಟಿದ್ದಾರೆ, ಪ್ರಹ್ಲಾದರಾಜರಲ್ಲಿ ಇಟ್ಟಿದ್ದಾರೆ. ಅವಾಗ ಕರುಣೆಯಿಂದ ಮೈತ್ರ ಕರುಣ ಮಹಾಭಾಗವತಃ ಅಸುರ ತಾನಾಹ ಎಂಥ ಶಬ್ದಗಳಾಗ್ತಾರೆ. ಅಸುರ, ಅಸು ಅಂದರೆ ಮುಖ್ಯ ಪ್ರಾಣದೇವರು, ಪ್ರಾಣದೇವರಲ್ಲಿ ಸದಾ ಭಕ್ತಿ ಮಾಡತಕ್ಕಂಥವರು. ಆ ಭಾಗವತರು ಭಗವಂತನ ಪಡೆಯಲಿಕ್ಕೆ ಯಾವ ಯಾವ ನಿಯಮಗಳು ಧರ್ಮಗಳನ್ನು ಅನುಷ್ಠಾನ ಮಾಡಬೇಕೋ ಅವೆಲ್ಲವನ್ನು ಮಾಡತಕ್ಕಂಥವರು. ಮೈತ್ರ ಅಂದರೆ ಸುತ್ತು ಇರತಕ್ಕಂಥ ಎಲ್ಲ ಸಜ್ಜನರಲ್ಲಿ ಮೈತ್ರಿ ಭಾವವನ್ನು ಮಾಡತಕ್ಕಂಥವರು. ಕರುಣೆಗಳು ಅಂದರೆ ತಾವು ತಾವು ತಿಳ್ಕೊಂಡದ್ದನ್ನ ಹೇಳಬೇಕೆಂತ ಏನು ಕಂಪಲ್ಷನ್ ಇಲ್ಲ ಅವರಿಗೆ, ಆದರೆ ಕರುಣೆಯಿಂದ ಹೇಳ್ತಾ ಇದ್ದಾರೆ. ನೋಡಿಯಪ್ಪ, ನನ್ನ ಮಾತನ್ನ ನೀವು ಕೇಳಿ. ಮೇ ವಚಃ ಶೃಣುತ, ನನ್ನ ಮಾತನ್ನ ಕೇಳಿ. ನಿನ್ನ ಮಾತೇ ಯಾಕೆ ಕೇಳಬೇಕು? ಸರ್ವತ ಶಿವಂ ವಹ, ನಿಮಗೆ ಎಲ್ಲ ರೀತಿಯಲ್ಲೂ ಮಂಗಳಕರ ನನ್ನ ಮಾತು. ಏನಂಥ ಒಳ್ಳೆಯದು ನಿನ್ನ ಮಾತು ಹೇಳಪ್ಪ. ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧಾಃ ಮಾ ಪ್ರಮಾದ್ಯಥ. ವಯಸ್ಸರು ಅಂದರೆ ಸ್ನೇಹಿತರು, ನಮ್ಮ ಸ್ನೇಹಿತರನ್ನೇ ನೋಡಿ, ಸತ್ತು ಹೋದವರನ್ನ ನೋಡಿ ನೀವು ಆಟದಲ್ಲೇ ಮುಳುಗಿದ್ದುಕೊಂಡು ಅಂಧರಾಗಿ ಕಣ್ಣಿಲ್ಲದವರಾಗಿ ನೀವು ಹಾಳಾಗಬೇಡಿ. ಅಲ್ಲ, ಹಿಂದಿನಿಂದಲೂ ಎಲ್ಲ ಹುಡುಗರು ಆಟದಲ್ಲೇ ಇದ್ರಲ್ವಾ, ಮತ್ತೆ ನಮಗೆ ಮಾತ್ರ ಹೀಗೆ ಉಪದೇಶ ಕೊಡೋದು? ನಪುರಾ ವಿವಶಂ ಬಾಲಾಹ ಆತ್ಮನೋರ್ಥೇ ಪ್ರಿಯೈಷಿಣಃ ಗುರುಕ್ತಮಪಿ ನ ಗ್ರಾಹ್ಯಂ ಯದನರ್ಥೇ ಅರ್ಥಕಲ್ಪನಂ. ಹಿಂದೆ ಮಾರ್ಕಂಡೇಯರೇ ಮೊದಲಾಗಿರತಕ್ಕಂಥ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಚಿಕ್ಕ ಅಂದರೆ ದೊಡ್ಡವರು ಜ್ಞಾನಿಗಳು, ಚಿಕ್ಕ ಹುಡುಗರಾಗಿದ್ದಾಗಲೇನೆ ಜೀವನಿಗೇನು ಬೇಕು ಅದನ್ನು ಪಡ್ಕೊಳ್ಳೋದರಲ್ಲಿ ಅವರು ವಿಶೇಷವಾಗಿ ಹುಡುಕ್ತಾ ಇದ್ರು. ಅಲ್ಲ, ಚಂಡಾಮರ್ಕರು ಹೇಳೋದು, ಅದಕ್ಕೆ ಹೇಳ್ತಾರೆ ಚಂಡಾಮರ್ಕರು ಹೇಳಿದ್ದನ್ನ ಕೇಳಬೇಡಿ. ಯಾಕೆ? ಭಗವಂತನ ಕುರಿತು ವಿರುದ್ಧವಾಗಿ ಹೇಳ್ತಾ ಇದ್ದಾರವರು, ಆದ್ದರಿಂದ ಕೇಳಬೇಡಿ. ಯದುಕ್ತ್ಯಾನ ಪ್ರಬುದ್ಧೇತ ಸುಪ್ತಸ್ತು ಅಜ್ಞಾನ ನಿದ್ರಯ ನ ಶ್ರದ್ಧದ್ಯಾತ್ ಮತಂ ತಸ್ಯ ಯಥಾಂಧೋ ಹಿ ಅಂಧನಾಯಕ. ಇಲ್ಲಿ ಹೇಳ್ತಾ ಇದ್ದಾರೆ, ಅಜ್ಞಾನ ನಿದ್ರೆಯಲ್ಲಿದ್ದವ ಯಾರ ಮಾತಿನಿಂದ ಎಚ್ಚರ ಆಗೋದಿಲ್ಲವೋ ಅಂಥವರನ್ನ, ಅವರ ಮತವನ್ನ, ಅವರ ಒಂದು ವಿಶೇಷವಾದಂಥ ತಿಳುವಳಿಕೆಯನ್ನ ಅನುಸರಿಸಬೇಡಿ. ಅದು ಹೇಗೆ ಅಂದರೆ, ಒಬ್ಬ ಕುರುಡ, ಕೆಲವೆಲ್ಲ ಕುರುಡರು ಸೇರಿದರೆ ಅವರೆಲ್ಲರನ್ನ ಕರ್ಕೊಂಡು ಹೋಗುವುದು ಯಾರು ಇರಬೇಕು? ಕಣ್ಣಿದ್ದವನು. ಕಣ್ಣಿಲ್ಲದವನು ಕಣ್ಣಿಲ್ಲದವರನ್ನ ಕರ್ಕೊಂಡು ಹೋದರೆ ಹೇಗಿರುತ್ತೋ ಹಾಗೆ. ಇನ್ನ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ, ನಾವು ಚಿಕ್ಕ ಹುಡುಗರು, ಹುಡುಗರಾಗಿದ್ದಾಗ ನಾವು ಅಂಥ ಪರಿ ಸಾಧನೆಗಳು ಮಾಡಬಾರ್ದಂತಲ್ವ? ಸಾಧನೆಗಳು ಮಾಡೋ ಟೈಮೇ ಆ ರಿಟೈರ್ಮೆಂಟ್ ಅಂತ ಆದ್ಮೇಲೆ, ಅವಾಗ ಶುರು ಮಾಡ್ಬೇಕಂತಲ್ವ. ಈಗೆಲ್ಲ ನಾವು ಚೆನ್ನಾಗಿ ಓದಿಕೊಂಡು, ಈಗೆಲ್ಲ ಚೆನ್ನಾಗಿ ನಂತರ ಉದ್ಯೋಗಗಳು ಸಂಪಾದಿಸಿ ಅದರಲ್ಲೇ ಇದ್ದುಕೊಂಡು ನಂತರ ಯಾರೋ ಒಬ್ಬರನ್ನ ಕಟ್ಟಿಕೊಂಡು ಅವರಲ್ಲಿ ಮಕ್ಕಳು ಹುಟ್ಟಿಕೊಂಡು ಆ ಹುಟ್ಟಿಕೊಂಡ ಕಟ್ಟಿಕೊಂಡ ಎಲ್ಲರಿಗಾಗಿ ಇಡೀ ಬದುಕೆಲ್ಲ ರಿಟೈರ್ಮೆಂಟು ಅಂತ ಆಫೀಸಿಂದ ಹೊರಗೆ ದಬ್ಬೋ ತನಕ ತಳ್ಳುವರೆಗೂ ಅಲ್ಲೇ ಬಿದ್ದಿರ್ಬೇಕಂತೆ. ಇನ್ನವರು ನಿಂಗ್ ಕೆಲಸ ಮಾಡ್ಲಿಕ್ಕೆ ಆಗಲ್ಲಪ್ಪ, ಕೈಕಾಲೆಲ್ಲ ತಣ್ಣಗಾಗ್ತಾ ಇವೆ, ನಿನ್ನ ಕಣ್ಣೆಲ್ಲ ಮಂಜಾಗಿದೆ, ಸರಿಯಾಗಿ ನೋಡ್ಲಿಕ್ಕೂ ಆಗ್ತಾ ಇಲ್ಲ, ಪ್ಲೀಸ್ ಗೆಟ್ ಔಟ್ ಅಂತ ಅವರು ಹೇಳದೆ ದಯವಿಟ್ಟು ಹೋಗಿ ಬನ್ನಿ ಅಂತ ಕಳಿಸಿಕೊಟ್ಟಾಗ ಆಗ ವಿದ್ಯಾಭ್ಯಾಸ ಶುರು ಮಾಡಬೇಕಂತೆ. ಸ್ಕೂಲಿಗೆ ಹೋದಂತೆ ಬುಕ್ಕುಗಳೆಲ್ಲ ಏನು ವಿಶೇಷವಾದ ಬ್ಯಾಗಲ್ಲಿ ಹಾಕ್ಕೊಂಡು ಮಠ ಮಠಕ್ಕೆ ತಿರುಗಿ ಆಗ ಅಧ್ಯಯನ ಮಾಡಬೇಕಂತೆ. ಇದು ಸಂಪ್ರದಾಯವಂತೆ. ಹೀಗೆ ಹುಡುಗರಿಗೆ ಮನೆಗಳಲ್ಲಿ ಉಪದೇಶ ಕೊಡತಾರಂತೆ ಅಂತ ಕೇಳ್ತಾರೆ. ಕೌಮಾರಿ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಹುಡುಗರಾಗಿದ್ದಾಗಲೇನೆ ಬುದ್ಧಿವಂತರಾದವರು ಭಾಗವತ ಧರ್ಮಗಳನ್ನು ಅನುಷ್ಠಾನಕ್ಕಿಡಬೇಕು. ಈ ಮನುಷ್ಯ ಜನ್ಮ ದುರ್ಲಭವಾದ್ದು, ಸಿಗೋದಿಲ್ಲ. ಅಷ್ಟೇ ಅಲ್ಲ, ಅದು ಅಧ್ರುವ. ಯಾವಾಗ ಈ ಜನ್ಮ ಹೋಗಿಬಿಡುತ್ತೋ ಗೊತ್ತಿಲ್ಲ. ಅರ್ಥದ ಆದರೆ ಒಳ್ಳೆ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಜನ್ಮ, ಇದನ್ನು ಹಾಳು ಮಾಡಿಕೋಬೇಡಿ. ಹೇಳ್ತಾರೆ ವಿಶೇಷವಾಗಿ, ಹೌದಾ, ಒಟ್ಟಾರೆ ನಮಗೆ ಏನು ಮಾಡಬೇಕು ಥಟ್ ಅಂತ ಹೇಳು. ಸುಮ್ಮನೆ ಸುತ್ತಿ ಬಳಸಿ ಹಾಗೆ ಹೇಳಬೇಡ, ಪಾಯಿಂಟಿಗೆ ಬಾ, ಏನು ಮಾಡ್ಬೇಕು ನಾವು. ಅವಾಗ ಹೇಳ್ತಾರೆ, ಯದಾ ಹಿ ಪುರುಷಸ್ಯೇಹ ವಿಷ್ಣೋ ಪಾದೋಪಸರ್ಪಣಂ ಯದೇಶ ಸರ್ವಭೂತಾನಾಂ ಪ್ರಿಯ ಆತ್ಮ ಈಶ್ವರ ಸುಹೃತ್. ಯಾರಾದರೆ ಎಲ್ಲ ಸಜ್ಜೀವರಾಶಿಗಳಿಗೆಲ್ಲ ಪ್ರಿಯನಾಗಿದ್ದಾನೋ, ಆತ್ಮನಾಗಿದ್ದಾನೋ, ನಿಯಾಮಕನಾಗಿದ್ದಾನೋ ಒಳಗಿದ್ದುಕೊಂಡು, ಈಶ್ವರ ಹೊರಗೂ ಇದ್ದುಕೊಂಡು ನಿಯಾಮಕನಾಗಿದ್ದಾನೋ ಸುಹೃತ್, ಯಾವ ಪ್ರಯೋಜನವನ್ನು ಅಪೇಕ್ಷಾ ಮಾಡದೆ ಸಹಾಯ ಮಾಡುತ್ತಾ ಇದ್ದಾನೋ ಅಂಥ ಶ್ರೀಹರಿ ವಿಷ್ಣುವಿನ ಪಾದೋಪಸರ್ಪಣಂ, ದೇವರ ಪಾದವನ್ನು ಹಿಡಿಯುವುದೇ ನಿಜವಾದ ಸಾಧನೆ. ಅವಾಗ ಹೇಳಿದರು ಅಲ್ಲ, ವಿಶೇಷವಾಗಿರತಕ್ಕಂಥ ಇದು ಹಿಂದೆ ಹೇಳಿದಂಥ ಲಿಸ್ಟಲ್ಲಿ ಚೆನ್ನಾಗಿ ಓದಬೇಕಂತಲ್ವ, ಆ ಓದಿದ ಮೇಲೆ ಚೆನ್ನಾಗಿ ಉದ್ಯೋಗ ಪಡೆಯಬೇಕಂತೆ, ಆ ಉದ್ಯೋಗದಲ್ಲಿ ತುಂಬ ಸಂಪಾದನೆ ಮಾಡಬೇಕಂತೆ. ಯಾಕೆ, ಎಲ್ಲ ಸುಖ ಪಡೀಲಿಕ್ಕೆ ಫೆಸಿಲಿಟೀಸ್ ಬೇಕಲ್ವ, ಟಿವಿ ಬೇಕು, ಫ್ರಿಡ್ಜ್ ಬೇಕು, ನಾನಾ ವೆರೈಟಿ ವೆರೈಟಿ ಎಲ್ಲ ತಂದುಕೋಬೇಕು ಮನೆಗೆ, ಕಂಡದ್ದೆಲ್ಲ ಮನೆಯಾಗಿ ಇರಬೇಕು. ಎಲ್ಲೆಲ್ಲಿ ಏನೇನು ಕಾಣ್ತೀವಿ ಅವೆಲ್ಲ ಮನೆಯಾಗ ಪ್ರತ್ಯಕ್ಷ ಆಗಿರಬೇಕು, ಮೈ ಮೇಲಿರಬೇಕು, ಮನೆಯಾಗಿರಬೇಕು. ಆವಾಗ ಸುಖ ಸದಾ ಪಡಿತಾ ಇರಬೇಕಲ್ಲ, ಅದಕ್ಕಾಗಿ ದುಡಿಬೇಕು. ದುಡ್ದು ದುಡ್ದು ಖರ್ಚು ಮಾಡಿ ಮಾಡಿ ದುಡ್ದು ದುಡ್ದು ಖರ್ಚು ಮಾಡಿ ಮಾಡಿ ಸತ್ತೋಗ್ಬೇಕಲ್ಲ. ಅದಕ್ಕೆ ಹೇಳ್ತಾರೆ, ಈ ಸುಖ ಇಂದ್ರಿಯಗಳಿಂದ ಬರತಕ್ಕಂಥ ಸುಖ, ಹೇ ದೈತ್ಯಾಹ ಹೇಳ್ತಾ ಇದ್ದಾರೆ, ದೇಹ ಯೋಗೇನ ದೈಹಿನ ಸರ್ವತ್ರ ಲಭ್ಯತೆ ದೈವಾತ್. ಸ್ವಾಮಿ ಇದ್ದಾನೆ, ಅವನು ಸಿದ್ಧ ಮಾಡಿಕೊಂಡಿದ್ದಾನೆ ಎಲ್ಲ ಇಂದ್ರಿಯಗಳಿಗೆ ಬೇಕಾದಂಥ ಸುಖಗಳನ್ನ ಸ್ವಾಮಿ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಅವನೇ ಸರ್ವತ್ರ ಇದ್ದುಕೊಂಡು ಕೊಡ್ತಾ ಇದ್ದಾನೆ. ನಾವು ಇಲ್ಲಿ ಹೋದ್ರೂ ಅಲ್ಲಿಗೆ ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾನೆ. ಹೇಗೆ, ಯಥಾ ದುಃಖಂ ಅಯತ್ನತಃ, ಹೇಗೆ ದುಃಖವು ಪ್ರಯತ್ನ ಪಡದೇನೆ ತಾನಾಗಿಯೇ ಬರ್ತಾ ಇದೆಯೋ, ಅಂದ್ರೆ ದೇವರೇ ಕೊಡ್ತಾ ಇದ್ದಾರೋ, ಅದೇ ದೇವರೇ ವಿಶೇಷವಾಗಿ ನಮಗೆ ಸುಖವನ್ನು ಕೊಡುತ್ತಾರೆ. ಅದಕ್ಕಾಗಿ ಪ್ರಯಾಸ ಮಾಡಬೇಡಿ. ಅದು ವಿಶೇಷವಾಗಿ ಆಯುಷ್ಯ ವ್ಯಯ ಆದ ಮೇಲೆ ವಿಶೇಷವಾಗಿ ಆಯಾಸವೂ ಆಗುತ್ತಯ್ಯ. ಆ ರೀತಿಯಾಗಿ ಆ ಕಷ್ಟಪಡುವುದು ದೇವರ ಪಾದ ದರ್ಶನಕ್ಕಾಗಿ ಮಾಡಿದರೆ ಭಗವಂತನ ದರ್ಶನ ನಂತರ ಕ್ಷೇಮ ಮೋಕ್ಷವನ್ನು ಪಡೆಯಬಹುದು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ. ತಥೋ ಯಥೇತ ಕುಶಲ ಕ್ಷೇಮ ಯತ ತಮಶ್ಚಿತ ಶರೀರಂ ಪೌರುಷಂ ಯಾವನ್ನ ವಿಪದ್ಯೇತ ಪುಷ್ಕರಂ. ಈ ಶರೀರದ ಶಕ್ತಿ ಕುಗ್ಗಿ ಹೋಗಲಿಕ್ಕೆ ಮೊದಲೇನೆ ನಮ್ಮ ಕ್ಷೇಮಕ್ಕಾಗಿ ವಿಶೇಷವಾಗಿ ಪ್ರಯತ್ನ ಮಾಡಬೇಕು. ಸಾಮಾನ್ಯವಾಗಿ ಪುಂಸಃ ವರ್ಷಶತಂ ಹಿ ಆಯುಃ ತದರ್ಧಮಜಿತಾತ್ಮನಃ ನಿಷ್ಫಲಂ ಯದಸೌ ರಾತ್ರಿಯಾಂ ಶೇತೆ ಅಂಧಂ ಪ್ರಾಪಿತಸ್ತಮಃ. ಇಲ್ಲಿ ಹೇಳ್ತಾ ಇದ್ದಾರೆ ಆಯುಷ್ಯ ಇರೋದೇನೋ 100 ವರ್ಷ ಅಂತ, ಆದರೆ ಅದರಲ್ಲಿ ಅರ್ಧ ಭಾಗ ನಿದ್ದೆಯಲ್ಲಿ ಹೋಗ್ಬಿಡ್ತಾ ಇದೆ. ಮತ್ತೇನ್ ಮಾಡೋಣ, ನಿದ್ದೆ ಮಾಡದೆ ಇರ್ಲಿಕ್ಕಾಗಲ್ಲ, ನಿದ್ದೆ ಮಾಡಲೇಬೇಕು, ಸಮಯ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಈ ಮಾತು ಯಾರು ಹೇಳಬೇಕು ಅಂದರೆ, ಯಾರು ನಿದ್ದೆಯನ್ನ ವಿಶೇಷವಾಗಿ ಗೆದ್ದಿಲ್ಲವೋ ಅವರಿಗೆ ಹೇಳಬೇಕು. ನಿದ್ದೆಯನ್ನು ಗೆದ್ದರೆ ಸಾಧನ ವಿಶೇಷ. ಅದಕ್ಕೆ ಹೇಳ್ತಾ ಬರ್ತಾ ಇದ್ದಾರೆ, ಯಾರು ನಿದ್ದೆಯನ್ನು ಗೆದ್ದಿಲ್ಲ ಅವರು 50 ವರ್ಷ ಹಾಳಾಯಿತು. ನಂತರ ಮುಗ್ಧನಾಗಿರ್ತಕ್ಕಂಥ ಬಾಲ್ಯ ಮತ್ತು ಕೌಮಾರಕದಲ್ಲಿ ಅಂದರೆ ಕುಮಾರಾವಸ್ಥೆಯಲ್ಲಿ ಆಡ್ತಾ ಆಡ್ತಾ 20 ವರ್ಷಗಳು ಕರೆದು ಹೋಗುತ್ತೆ. ಜರಯ ಗ್ರಸ್ತ ದೇಹಸ್ಯ ಯಾತಿ ಅಕಲ್ಪಸ್ಯ ವಿಂಶತಿ. ಕೊನೆಗೆ ಏನು ಕದಲಾರದೆ ಇರತಕ್ಕಂಥ ಮುದಿತನದಿಂದ ಒದ್ದಾಡತಕ್ಕಂಥ ಜೀವಿಗೆ ಅಲ್ಲಿ ವಿಶೇಷವಾಗಿ 20 ವರ್ಷ ಹೋಗಿಬಿಡುತ್ತಯ್ಯ. ಇನ್ನ ಹೇಳ್ತಾ ಇದ್ದಾರೆ ದುರಾಪುರೇಣ ಕಾಮೇನ ಮೋಹೇನ ಚ ಬರೀಯಸ ಶೇಷಂ ಗೃಹೇಶು ಸಕ್ತಸ್ಯ ತಮಸ್ತಸ್ಯ ಪ್ರಯಾತಿ. ಇನ್ನ ಏನು ಚೂರು ಉಳಿದಿರುತ್ತೆ ವಿಶೇಷವಾಗಿ ಗೃಹಗಳಲ್ಲೇ ಆಸಕ್ತನಾಗಿರ್ತಕ್ಕಂಥವನಿಗೆ ಎಲ್ಲ ಹೊರಟು ಹೋಗುತ್ತಯ್ಯ. ನಂತರ ಮುಂದೆ ಹೇಳ್ತಾ ಆಬರತಾ ಇದ್ದಾರೆ ಪಶ್ಯಧ್ವಂ ಮತಿ ವೈಷವ್ಯಂ ಜ್ಞಾತೀನಾಂ ಚ ನ ಕುಟುಂಬಿನಾಂ ಶ್ರೇಯೋ ವಿಘಾತಾದ ಆಯಾಸಾತ್ ಇಹತಾಂ ಅನುಸಂಸ್ಮೃತಿ. ನಮ್ಮ ಬಂಧು ಬಳಗಗಳನ್ನೇ ನೋಡಿ ಅವರ ಬುದ್ಧಿ ಕೆಟ್ಟ ಹೋಗಿದೆ, ಹರಿ ಸರ್ವೋತ್ತಮ ಎಂಬ ಜ್ಞಾನ ಬರಲಿಲ್ಲ. ಅಷ್ಟೇ ಅಲ್ಲ, ಅದರಿಂದ ಏನು ಹೇಳ್ತಾ ಇದ್ದಾರೆ ಶ್ರೇಯೋ ವಿಘಾತಾತ್. ಅವರು ಏನು ಈ ವಿಶೇಷವಾಗಿ ಇವರೆಲ್ಲ ಬೇರೆ ನಾವು ಬೇರೆ ಅಂತ ಈ ಬಳಗದವರೆಲ್ಲ ಸೇರಿಕೊಂಡು ಭಗವಂತನಿಗೆ ದೂರ ಮಾಡಲಿಕ್ಕೆ ನೋಡ್ತಾ ಇದ್ದಾರಲ್ಲ ಅದು ಸರಿಯಲ್ಲ. ಅದರಿಂದಲೇ ಅನುಸಂಸ್ಮೃತಿ, ವಿಶೇಷವಾಗಿ ಈ ಸಂಸಾರದಲ್ಲೇ ಬಿದ್ದಿರತಕ್ಕಂಥವರಿಗೆ ಇಲ್ಲೇ ಹೋಗುವಂತಾಗಿ ಬಿಡುತ್ತೆ. ಇನ್ನ ಹೇಳ್ತಾ ಇದ್ದಾರೆ ಕೋ ಗೃಹೇಶು ಪುಮಾನ್ ಸಕ್ತ ಆತ್ಮಾನಮಜಿತೇಂದ್ರಿಯ ಸ್ನೇಹ ಪಾಶೈ ದೃಢೈ ಬದ್ಧಂ ಉತ್ಸಹೇತ ವಿಮೋಚಿತು. ಇಲ್ಲಿ ತುಂಬಾ ಮನಮುಟ್ಟುವಂತಹ ವಿಷಯಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಗೃಹಗಳಲ್ಲಿರತಕ್ಕಂಥವರು ಗೃಹಸ್ಥರು ಇವರು ವಿಶೇಷವಾಗಿ ಸ್ನೇಹ ಪಾಶಗಳಿಂದ ಮನೆಯಲ್ಲಿರತಕ್ಕಂಥ ಎಲ್ಲರೂ ಹೊರಗಿರತಕ್ಕಂಥ ಎಲ್ಲರ ಸ್ನೇಹ ಪಾಶಗಳಿಂದ ದೃಢವಾಗಿ ಬಂಧಿತರಾಗಿರ್ತಾರೆ. ಅಪ್ಪ ಅಮ್ಮ ಅಕ್ಕ ಅಣ್ಣ ತಂಗಿ ಹೀಗೆ ಹೀಗೆ ಅಂತ ಹಾಗೆ ಬಂಧದಿಂದ ಕೂಡಿಕೊಂಡಿರ್ತಾರೆ. ಹೇಳ್ತಾ ಇರ್ತಾರೆ ಸ್ತೋತ್ರ ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿ ಅಗಾಧೇ ಸದಾ ದುಸ್ತರೇ ಸರ್ವಾಬದ್ಧ ಜನಗ್ರಹಿರಣಮೈ ಕಾಮಾದಿ ಭಂಗಾಕುರೇ ನಾನಾವಿಭ್ರಮ ದುರ್ಭ್ರಮೆ. ಯಪೋ ಹೇಳಿದೆ ರಾಘವೇಂದ್ರ ಸ್ವಾಮಿಗಳೇ, ಈ ಸಂಸಾರ ಬಹಳ ಭೀಕರವಾಗಿದೆ, ದಾಟ್ಲಿಕ್ಕಾಗ್ತಾ ಇಲ್ಲ, ಏನು ಮಾಡಲಿ ಅರ್ಥ ಅದು ಅರ್ಥ ಗೊತ್ತಿಲ್ಲ ಆದ್ದರಿಂದ ಹೇಳೋದೇ ಹೇಳಿದ್ದೆ ಆ ಶ್ಲೋಕ. ರಾಯರು ಥಟ್ಟನೆ ಕಾಣಿಸ್ಬಿಟ್ರು, ಅದೇ ಮಠದ ಕಟ್ಟಿ ಮೇಲೆ ಕೂತ್ಕೊಂಡಿದ್ರು. ನೋಡಿಬಿಟ್ಟ, ಅಪ್ಪ ನನ್ನ ಸ್ತೋತ್ರಕ್ಕೆ ರಾಯರು ಪ್ರತ್ಯಕ್ಷ ಆದರು ಅಂಥೇಳಿ ರಾಯರ ಕಾಲಿಗೆ ಎರಗಿದ. ರಾಯರು ಸ್ವಲ್ಪ ಹಿಂದಕ್ಕೆ ಸರ್ಕೊಂಡ್ರು, ಎಲ್ಲಿ ಮುಟ್ತಾನು ಅಂತ ಅಲ್ವಾ. ರಾಯರು ಕೇಳಿದರು, ಏನಪ್ಪ ಹೇಳಿದ್ಯಲ್ಲೋ ಇಷ್ಟೊತ್ತು ಗಟ್ಟಿಯಾಗಿ ಸ್ತೋತ್ರ ಹೇಳ್ತಾ ಇದ್ದಿ, ನಿನ್ನ ಮೇಲೆ ನಂಗೆ ಕರುಣೆ ಬಂತು, ಸಂಸಾರದಲ್ಲಿ ಬಿದ್ದಿದ್ದೇನೆ, ಒದ್ದಾಡ್ತಾ ಇದ್ದೀನಿ, ಕಾಯಿರಿ ಕಾಯಿರಿ ಅಂತ. ಅದೇ ತಾನೇ ಶ್ಲೋಕದ ಅರ್ಥ. ಗೊತ್ತಿಲ್ಲ ಸ್ವಾಮಿ, ನಮ್ಮವ್ರು ಹೇಳಿಕೊಟ್ರು, ನಾ ಹೇಳ್ತಾ ಇದ್ದೀನಿ ಅಷ್ಟೇ. ಅದರ ಅರ್ಥ ಅದೇಪ್ಪ, ಸಂಸಾರದಲ್ಲಿ ಬಿದ್ದಿದ್ದೇನೆ, ತುಂಬ ದಾಟ್ಲಿಕ್ಕೆ ಸಾಧ್ಯ ಇಲ್ಲ, ದಾಟಿಸಿಬಿಡಿ ದಾಟಿಸಿಬಿಡಿ ಅಂತ. ಅವಾಗ ಅಂದ, ಸರಿ ದಾಟಿಸಿಬಿಡಿ ಸ್ವಾಮಿ. ಅದಕ್ಕೇನಾಯಿತು, ದಾಟಿಸೋದಂದ್ರೆ ಏನು ಗೊತ್ತಾ? ಏನು ಸ್ವಾಮಿ? ನಿನ್ನ ಹೆಂಡತಿ ಮಕ್ಕಳು ಆದಮೇಲೆ ವಿಶೇಷವಾಗಿರ್ತಕ್ಕಂಥ ಸುತ್ತಿದ್ದವರು ಯಾರ್ಯಾರು ನಿನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವರೆಲ್ಲರಿಗಾಗಿ ಒದ್ದಾಡಿ ಒದ್ದಾಡಿ ನನ್ನ ಹತ್ರ ಬಂದು ಕೇಳ್ಕೊತಾ ಇದೆಯಲ್ಲ, ಅವರ ಮೇಲೆ ನಿನಗಿರತಕ್ಕಂಥ ಈ ಅಭಿಮಾನ ಏನಿದೆಯಲ್ಲ, ಅದೇ ಸಂಸಾರ. ಓ ಹೌದಾ, ನಂಗೆ ಗೊತ್ತಿಲ್ಲ, ನಾನು ಸ್ತೋತ್ರ ಹೇಳ್ಕೊತಾ ಇದ್ದೆ ಅಷ್ಟೇ. ಹೌದಾ, ಸರಿ ಸರಿ. ಈಗ ನಾನು ನಿನ್ನ ಸಂಸಾರದಿಂದ ಬಿಡುಗಡೆ ಮಾಡಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ಏನು ಮಾಡ್ತೀಯ ಸ್ವಾಮಿ? ಏನಿಲ್ಲ, ನಿನಗೆ ನಿನ್ನ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ತಂಗಿ ತಮ್ಮ ಬಂಧು ಬಳಗದ ಮೇಲೆ ನಿನಗೇನು ಪ್ರೀತಿ ಇದೆ ಬಂಧ, ಅದನ್ನು ತೆಗೆದು ಬಿಡ್ತೀನಿ ಇವಾಗ. ಈ ಕ್ಷಣದಿಂದ ನಿನಗೆ ಹೆಂಡತಿನ ನೋಡಿದ್ರು, ಮಕ್ಕಳನ್ನ ನೋಡಿದ್ರು, ಅಪ್ಪನ ನೋಡಿದ್ರು, ಅಮ್ಮನ ನೋಡಿದ್ರು, ಅಕ್ಕ ತಂಗಿ ತಮ್ಮ ಎಲ್ಲರನ್ನ ಯಾರು ನೋಡಿದ್ರು ನಿನಗೆ ಪ್ರೀತಿಯೇ ಇರಲ್ಲ. ರೋಡಲ್ಲಿ ಯಾರೋ ಹೋಗ್ತಾ ಇದ್ರೆ ಕ್ಯಾಶುವಲ್ ಆಗಿ ನೋಡ್ತೀಯಲ್ಲ, ಆ ಥರ ಇದ್ಬಿಡ್ತೀಯ, ಬಂಧವೆಲ್ಲ ಹೊರಟು ಹೋಗುತ್ತೆ ನಿಂಗೆ. ಈ ಕ್ಷಣ ಮಾಡಿಬಿಡುತ್ತೆ ನೋಡಪ್ಪ, ಬಾ ಇಲ್ಲಿ ಅಂದ್ರು. ಇವನಂದ, ಅಯ್ಯೋ ಸ್ವಾಮಿ, ನಾನ್ ಕೇಳಿದ್ದೇನು ನೀವು ಕೊಡ್ತಾ ಇರೋದೇನು, ಇದೇ ಅಲ್ಲಯ್ಯ ಸಂಸಾರೇ ಅಕ್ಷಯ ಸಾಗರೇ ಅಂತ ಕೇಳಿದ್ದು ಸ್ವಾಮಿ. ಅದೇನೋ ಸ್ತೋತ್ರ ಮಾಡಿದ್ದಾರೆ ಕರೆಕ್ಟೆ, ನನಗೇನು ಆ ಸ್ತೋತ್ರದ ಅರ್ಥ ಗೊತ್ತಿಲ್ಲ, ಮತ್ತಿನ್ನೇನು ನನಗೆ ನಮ್ಮವರ ಮೇಲೆ ಎಲ್ಲದರ ಮೇಲೆ ಪ್ರೀತಿ ಇದೆಯಲ್ಲ ಅದು ಡಬಲ್ ಆಗಬೇಕು, ಅದು ನಾ ಕೇಳ್ಕೊಂಡಿದ್ದು. ಅವ್ರ ಮೇಲೆ ಪ್ರೀತಿ ಗಟ್ಟಿಯಾಗಿರ್ಬೇಕು, ಅವ್ರಿಗೂ ನನ್ನ ಮೇಲೆ ಗಟ್ಟಿ ಪ್ರೀತಿ ಇರಬೇಕು. ಹೇಗೆ? ಗಟ್ಟಿ ನಂದಿನಿ ಹಾಲ್ ಥರ. ಪ್ರೀತಿ ಗಟ್ಟಿ ಇರಬೇಕು, ನೀರು ಮಿಕ್ಸ್ ಆಗಿರ್ಬಾ, ಅಂತ ಪ್ರೀತಿ ಇರಬೇಕು ಅಂತ ನಾ ಕೇಳ್ಕೊತಾ ಇದ್ರೆ ಇದ್ದ ಪ್ರೀತಿಯನ್ನು ಕಳೆದು ಬಿಡ್ತೀನಿ ಅಂತ ಹೇಳ್ತಿರಲ್ಲ ಸ್ವಾಮಿ. ಅದೇನಯ್ಯ ಸಂಸಾರ ತೆಗೆಯೋದು ಅಂದ್ರೆ, ಅಯ್ಯೋ ರಾಮ ನೀವು ಸಂಸಾರ ತೆಗೆಯೋದು ಅಂತ ಈ ತರ ನಾನು ತಲೆ ಹೇಳ ಮಾಡಬೇಡಿ, ನನಗೆ ಇಲ್ಲೇ ಇರಬೇಕು, ಎಲ್ಲರ ಜೊತೆಗಿರ್ಬೇಕು, ಅವರೆಲ್ಲರೂ ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ನಮಗೆಲ್ಲ ಸಂಪತ್ತು ಚೆನ್ನಾಗಿರ್ಬೇಕು, ಆಯುಷ್ಯ ತುಂಬ ಇರಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ಚೆನ್ನಾಗಿ ಸುಖ ಪಡ್ತಾ ಇರಬೇಕು, ಇದು ನಾನು ಕೇಳಿದ್ದೆ ನಿಮ್ಮನ್ನ. ಹಾಗಾದ್ರೆ ನೀವು ಹೇಳಿದ ಸ್ತೋತ್ರಕ್ಕೂ ನೀನು ಕೇಳ್ತಾ ಇರೋದಕ್ಕೂ ಸಂಬಂಧವೇ ಇಲ್ಲಲ್ಲೋ ಅಲ್ವೇ? ಅದನ್ನೇ ಹೇಳ್ತಾ ಇದ್ದಾರೆ. ಕೋ ಗೃಹೇಶು ಪುಮಾನ್ಸಕ್ತ ಆತ್ಮಾನಮಜಿತೇಂದ್ರಿಯ ಸ್ನೇಹ ಪಾಶೈ ದೃಢೈ ಬದ್ಧಂ ಉತ್ಸಹೇತ ವಿಮೋಚಿತುಂ. ಈ ಸ್ನೇಹ ಪಾಶಗಳೆಲ್ಲ ನಮ್ಮನ್ನ ಕಟ್ಟಿ ಹಾಕಿದೆ ಎಲ್ಲರದ್ದು, ಅದರಿಂದ ಬಿಡುಗಡೆ ಮಾಡಿಕೊಳ್ಳಿಪ್ಪು ಮನಸ್ಸು ಬರದಂತೆ. ಇನ್ನ ಚೆನ್ನಾಗಿದೆ ಈ ಸ್ನೇಹ ಪಾಶ, ಇನ್ನಷ್ಟು ಕಟ್ಟಿ ಇನ್ನಷ್ಟು ಕಟ್ಟಿ ಅಂತ ಆ ಕಟ್ಟಿದ ಸ್ನೇಹ ಪಾಶದಿಂದಲೇ ಆನಂದ ಪಡ್ತಿರ್ತಾನೆ, ಬಿಡಿಸ್ಕೊಳ್ಳಿಕ್ಕೆ ಮನಸ್ಸಲ್ಲಿ ಬರುತ್ತೆ ಅದು. ಇವನು ಈ ಸ್ನೇಹ ಪಾಶಗಳನ್ನ ಬಿಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಬಿಡಿಸಿಕೊಳ್ಳಲಾರದೆ ಇರ್ತಾನೆ ಅಂತ ಹೇಳಲಿಕ್ಕೆ ಬಂದಿಲ್ಲ. ಆ ಸ್ನೇಹ ಪಾಶಗಳನ್ನ ಬಿಡಿಸಿಕೊಳ್ಳಿಕ್ಕೆ ಮನಸ್ಸು ಬರಲ್ಲ ಅವನಿಗೆ, ಇನ್ನಷ್ಟು ಆ ಸ್ನೇಹ ಪಾಶದಲ್ಲೇ ಇರಬೇಕು ಅಂತ ಬಯಸ್ತಾನಯ್ಯ. ಇದು ಸಂಸಾರದ ಲಕ್ಷಣ. ಇನ್ನ ಹೇಳ್ತಾ ಇದ್ದಾರೆ ಎರಡು, ಒಂದು ವ್ಯಕ್ತಿಗಳ ಮೇಲೆ ಅಭಿಮಾನ ಭೀಕರವಾದ್ದು. ಆ ವ್ಯಕ್ತಿಗಳ ಮೇಲೆ ಅಭಿಮಾನ, ಮೊನ್ನೆವರೆಗೂ ಯಾರೋ ಗೊತ್ತಿಲ್ಲ, ಮೊನ್ನೆವರೆಗೂ ಯಾರೋ ಗೊತ್ತಿರಲ್ಲ, ಕಾಣಿಸಿದ್ರು ಕೂಡ ಯಾರೋ ಅಂತ ಹೊರಟೋಗ್ತಾ ಇರ್ತಾರೆ. ಅದು ದೇವರು ಏನೋ ಅಲ್ಲಿ ಇಲ್ಲಿ ಕನೆಕ್ಷನ್ ಕೊಟ್ಟು ಇವ್ರ ಜಾತಕ ಅವ್ರ ಜಾತಕ ಎಲ್ಲ ಸೆಟ್ ಆಗುವಂತ ಮಾಡಿ ಮದುವೆ ಅಂತ ಮಾಡಿಬಿಡ್ತಾನೆ. ಕಾಮನ್, ಎಲ್ಲರು ನಾನು ಎಲ್ಲರದು ಹೇಳ್ತಾ ಇದ್ದೆ. ಮಾಡಿದ ಕೂಡಲೇ ಗಂಡಿಗೆ ಹೆಣ್ಣಿನ ಮೇಲೆ, ಹೆಣ್ಣಿಗೆ ಗಂಡಿನ ಮೇಲೆ ವಿಚಿತ್ರ ಅಭಿಮಾನಗಳು ಶುರುವಾಗಿ ಬಿಡುತ್ತೆ. ಹೌದಲ್ವೋ, ವಿಚಿತ್ರ ಪಾಶ ಸೆಳೆಯುತ್ತಾ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ಅಯ್ಯ, ಇದ್ದದ್ದು ಹುಟ್ಟಿದ ಕಾಲಕ್ಕಿಂತ ಇದ್ದ ಪಾಶಗಳು, ಹೊಸದಾಗಿ ಬಂದ ಪಾಶಗಳು, ಹೊಸದಾಗಿ ದುಡ್ಡು ಖರ್ಚು ಮಾಡಿ ತಂದುಕೊಳ್ಳುವ ಪಾಶಗಳಿವು. ಯಾವುದು ಮದುವೆ ಅಂತ ಒಂದಲ್ಲ ಎರಡಲ್ಲ 20-30 ಲಕ್ಷ ಖರ್ಚು ಮಾಡಿ ತಂದುಕೊಳ್ಳುವ ಪಾಶಗಳು. ಇನ್ನು ಅದಲ್ಲದೆ ಎಕ್ಸ್ಟ್ರಾ ಏನು ಫೇಸ್ಬುಕ್ಕು ಆ ಬುಕ್ಕು ಈ ಬುಕ್ಕುಗಳಲ್ಲಿ ಕನೆಕ್ಟ್ ಆಗಿ ಅವರ ಜೊತೆಗೆ ಆ ಬಂಧಗಳು. ಯೋ ರಾಮ, ಅಷ್ಟು ಭೀಕರವಾಗಿರುತ್ತೆ ಈ ಯಾವ ಬಂಧಗಳಿಂದಲೂ ಬಿಡಿಸಿಕೊಳ್ಳಿಕ್ಕೆ ಮನಸ್ಸು ಬರಲ್ಲ ನಮಗೆ. ವ್ಯಕ್ತಿಗಳ ಬಂಧ ಅದು ನಮಗೆ ಸುಖ ಕೊಡ್ತಾ ಇದೆ, ನಮ್ಮನ್ನ ಹಾಳು ಮಾಡುವ, ದೇವರಿಂದ ದೂರ ಮಾಡುವ ಈ ಬಂಧಗಳೆಲ್ಲ ನಮಗೆ ತುಂಬ ಸುಖ ಕೊಡ್ತಾ ಇದೆ. ಇನ್ನು ಎರಡನೆಯದು ಯಾವುದು, ಇನ್ನಷ್ಟು ಭೀಕರವಾದ ಬಂಧ ಅಂದರೆ ಕೋನು ಅರ್ಥತೃಷ್ಣಾಂ ವಿಸೃಜೇತ್ ಪ್ರಾಣೇಭ್ಯೋಪಿ ಗರೀಯಸೀಂ ಯಾಂ ಕ್ರೀಣಾತ್ಯಸುವಿಪ್ರೇಷ್ಟೈಃ ತಸ್ಕರಃ ಸೇವಕೋ ವಣಿಕ್. ಇಲ್ಲಿ ಹೇಳ್ತಾ ಇದ್ದಾರೆ ಈ ದುಡ್ಡಿನ ಮೇಲೆ ಆಸೆ ಅದು ಬಿಡ್ಲಿಕ್ಕೆ ಕಷ್ಟ, ಪ್ರಾಣಕ್ಕಿಂತ ಜಾಸ್ತಿ ಹೇಳ್ತಾ ಇದ್ದಾರೆ. ಕಳ್ಳ ಇರ್ತಾನೆ, ಸಿಕ್ಕಾಕೊಂಡ್ರೆ ಪ್ರಾಣ ತೆಗಿತಾರೆ ಅಂತ ಗೊತ್ತು, ಗೊತ್ತಿದ್ದು ಕಳ್ಳತನಕ್ಕೆ ಹೋಗ್ತಾನೆ. ಸೇವಕನಿರ್ತಾನೆ, ಆ ದುಡ್ಡನ್ನು ರಕ್ಷಣೆ ಮಾಡುವ, ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ಕೂತ್ರೆ ತನ್ನ ಪ್ರಾಣವೇ ಹೋಗುತ್ತೆ ಅಂದ್ರೂ ಅಲ್ಲೇ ಇರ್ತಾನೆ. ಇನ್ನು ವ್ಯಾಪಾರ ಮಾಡತಕ್ಕಂಥ ದುಡ್ಡಿಗಾಗಿ ಪ್ರಾಣವನ್ನೇ ಕೊಡ್ತಿರ್ತಾರೆ, ಎಲ್ಲರೂ ಅಲ್ಲ, ಯಾರು ಕೊಡ್ತಾರೋ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಿಂದ ಈ ದುಡ್ಡಿನ ಮೇಲೆ ಆಸೆ ಅದು ಆನಂದ ಕೊಡ್ತಾ ಇದೆ. ದುಡ್ಡಿನ ಮೇಲೆ ಆಸೆ ಪಡೋದೇ ಆನಂದ ಕೊಡ್ತಾ ಇದೆ, ದುಡ್ಡು ಬರೋದು ಮತ್ತು ಅದನ್ನೇ ಹೇಳ್ತಾರೆ. ಈ ದುಡ್ಡಿಗಾಗಿ ಈ ಸಂಪಾದನೆಗಾಗಿ ತೊಡಗುವಂಥವ್ರು ಯಾರಿರ್ತಾರಲ್ಲ, ಅದರಲ್ಲಿ ಅವರು ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಹೌ ಟು ಡೆವಲಪ್ ಯುವರ್ ಪರ್ಸನಾಲಿಟಿ ಆ್ಯಂಡ್ ಯುವರ್ ಇಂಡಸ್ಟ್ರಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅದರಲ್ಲಿ ಅವ್ರು ಹೇಳೋದೇನು ಗೊತ್ತಾ, ಫಸ್ಟ್ ಡ್ರೀಮ್, ಡ್ರೀಮ್ ವಾಟ್ ಎವರ್ ಯು ವಾಂಟ್, ಡ್ರೀಮ್ ಪರ್ಫೆಕ್ಟ್ಲಿ, ದೆನ್ ಯು ಕ್ಯಾನ್ ಸಕ್ಸಸ್, ದೆನ್ ಯು ಕ್ಯಾನ್ ಸಕ್ಸೀಡ್ ಆರ್ ಗೆಟ್ ಸಕ್ಸಸ್. ಅಂದರೆ ಈ ಕನಸು ಕಾಣೋದು ಅಂತೇನಿದೆಯಲ್ಲ, ಅದರಲ್ಲಿ ಸುಖ ಬರುತ್ತಾ ಇದೆ. ಹೀಗಿರಬೇಕು 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 ಅಂತ ಹಗಲು ಕನಸು, ಅದೇ ಅದು ತುಂಬ ಸಂತೋಷ ಕೊಡುತ್ತೆ. ಆ ಪ್ರಕಾರ ಆಗುತ್ತೋ ಇಲ್ಲೋ ಮತ್ತು ನೋಡೋಣ. ಕೋಟಿ ರೂಪಾಯಿ ತಟ್ಟನೆ ಬಂತು. ಬಂದ್ರೆ ಏನ್ ಮಾಡ್ತಾನೆ, ಬಂದೇ ಇಲ್ಲ, ಹೇಗ್ ಬರುತ್ತೆ ಗೊತ್ತಿಲ್ಲ. ಬಂದ್ರೆ ಅದನ್ನ ಹೇಗ್ ಡಿವೈಡ್ ಮಾಡಿ ಹೇಗ್ ಮಾಡ್ಬೇಕು ಅಂತ ಆಲೋಚನೆ ಬಂತು. ಆ ಪ್ರಕಾರ ಓ ಹಗರಗನಸು ಹೋಯಿತು. ಹೆಂಡತಿ ಬೈತಾ ಇರ್ತಾಳೆ, ರೀ ಊಟಕ್ ಬರ್ರಿ, ಇಲ್ಲೇ ತಲೆಯಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಹೌದಲ್ವೇ, ಅದಕ್ಕೆ ಹೇಳ್ತಾ ಇದ್ದಾರೆ ಅರ್ಥ ತೃಷ್ಣ, ದುಡ್ಡಿನ ಮೇಲೆ ಮೋಹ ಬಿಡೋದು ಕಷ್ಟ. ಇನ್ನ ಹೇಳ್ತಾ ಇದ್ದಾರೆ, ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯಂ ರುಚಿರಾಂಶ್ಚ ಮಂತ್ರಾನ್ ಸುಹೃತ್ ಸುತ ಸ್ನೇಹ ವಶ ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತ. ಒಂದೊಂದು ಬಿಡಿಸಿ ಹೇಳ್ತಾ ಬರ್ತಾರೆ. ಎಷ್ಟು ಜನ್ಮದ ಎಕ್ಸ್ಪೀರಿಯನ್ಸ್ ಅದು. 5 ವರ್ಷದ ಹುಡುಗ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆ ಹೆಂಡತಿ ಪ್ರಿಯಾಯ ತುಂಬ ಪ್ರಿಯಳಾಗಿದ್ದಾಳೆ, ಅನುಕಂಪಿತಾಯ ನಮ್ಮ ಅನುಕಂಪ ಅವಳ ಮೇಲೆ ತುಂಬಾ ಇದೆ. ಅವಳ ಜೊತೆ ಇರೋದು ಹಾಗೆ ವಿಶೇಷವಾಗಿರ್ತಕ್ಕಂಥ ಮಾತುಗಳು ಇವೆಲ್ಲ, ನಂತರ ವಿಶೇಷವಾಗಿರ್ತಕ್ಕಂಥ ಬಂಧುಗಳು ಮಕ್ಕಳು ಇವರ ಸ್ನೇಹಕ್ಕೆ ವಶನಾಗಿ ಬಿಟ್ಟಿರ್ತಾನಯ್ಯ. ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇನ್ನ ಆ ಮಕ್ಕಳು ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತ. ಆ ಚಿಕ್ಕ ಚಿಕ್ಕ ಮಕ್ಕಳು, ತೊದಲು ನುಡಿಗಳು, ಜೊಲ್ಲು ಸುರಿಯುವ ಬಾಯಿಯಿಂದ ತೊದಲು ನುಡಿಯನ್ನ ನುಡಿಯುತ್ತಾ ಇದ್ದರೆ ಮೈ ಮರೆತು ನೋಡುತ್ತಾ ಇರ್ತಾನೆ, ಅಲ್ಲೇ ಇರ್ತಾನೆ. ಸರಿ, ಇದು ಕಳ್ಕೊಂಬೋದು ಹೇಗೆ? ಒಟ್ಟಾರೆ ನೀವಾಗಿ ಕಳ್ಕೊಳ್ಳಿಕ್ಕಾಗುತ್ತೆ ಅಂತ ಇಲ್ಲಿ ಹೇಳಿಲ್ಲ, ಮತ್ತಿನ್ನೇನು ಹೇಳ್ತಾ ಇದ್ದಾರೆ. ದೇವರ ಪಾದಕ್ಕೆ ಬಿದ್ದರೆ ದೇವರು ಇದನ್ನ ಕಳೀತಾನೆ, ಇಲ್ಲದಿದ್ದರೆ ಅಪ್ಪನಾಣೆ ಹೋಗೋದಿಲ್ಲ. ಇನ್ನ ಹೇಳ್ತಾ ಇದ್ದಾರೆ, ಅದರಲ್ಲಿ ಹೆಣ್ಣು ಮಕ್ಕಳಾಗ್ತಾರೆ, ಗಂಡು ಮಕ್ಕಳು. ಅದರಲ್ಲಿ ಹೆಣ್ಣು ಮಕ್ಕಳು ಇನ್ನ ವಿಶೇಷ ಪ್ರೀತಿ, ಇನ್ನ ವಿಶೇಷವಾಗಿರತಕ್ಕಂಥ ಭ್ರಾತೃ ಅಣ್ಣತಮ್ಮಂದರು, ಹಾಗೆ ವಿಶೇಷವಾಗಿರತಕ್ಕಂಥ ಅತ್ತೆ ಮಾವಂದರು, ತಂದೆ ತಾಯಿಂದರು. ಇಷ್ಟಾದ ಮೇಲೆ ತಾನಾಗಿ ಕಟ್ಟಿಸಿದ, ಹೇಳ್ತಾರೆ, ಗೃಹಾನ್ ಮನೋಜ್ಞಾನ್. ಏನು ಆ ಮನೆ ನೋಡಿದ ಕೂಡಲೇ ಮನಸ್ಸನ್ನ ಕಿತ್ತು ಬಿಡುತ್ತೆ, ಹರಿಸಿ ಬಿಡುತ್ತೆ. ಯಪ್ಪ ಮನೆ ಅಂದ್ರೆ ಹೀಗಿರ್ಬೇಕು ಅಂತ. ಅಂಥ ಮನೆಗಳು ರುಚಿರಚ್ಛದಾಂಶ್ಚ, ರುಚಿರಚ್ಛದ ಛದ ಅಂದ್ರೆ ಮೇಲೆ ಛತ್, ವಿಶೇಷವಾಗಿರತಕ್ಕಂಥ ಎಲ್ಲ ಕನ್ಸ್ಟ್ರಕ್ಷನ್, ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್. ಇನ್ನ ವೃತ್ತಿಶ್ಚ ಕುಲ್ಯಾಹ, ಕುಲವೃತ್ತಿಗಳು. ಇವಾಗ ಕುಲವೃತ್ತಿಗಳಿಲ್ಲ, ಯಾವ ವೃತ್ತಿಗಳು? ನಾನಾ ರೀತಿಯಾಗಿ ಸಾಫ್ಟ್ವೇರು, ಹಾರ್ಡ್ವೇರು, ಆ ವೇರು, ಈ ವೇರು, ಏನು 1, 2, 3, 4 ಲಕ್ಷಗಳು ಬರ್ತಾ ಇರುತ್ತಲ್ಲ, ಅವೆಲ್ಲ ಪಶುಭೃತ್ಯ ವರ್ಗಾನ್. ಆಗ ಪಶುಗಳು ಒಂದಿತ್ತು, ಇವಾಗ ಮನೆಗೆ ಅವರಿರ್ಲಿಕ್ಕೆ ಜಾಗ ಇಲ್ಲ, ಪಶುಗಳು ಕೆಟ್ಟುಕೊಳ್ತಾರೆ. ಇನ್ನ ಪಶುಗಳು ಅಂದ್ರೆ ಇಲ್ಲಿ ಯಾರು ಪಶುಗಳು ಅಂದ್ರೆ ಹಾಗಲ್ಲ. ಆ ಪಶುಗಳು ಒಂದಿದೆ, ಆ ಮನೆ ತುಂಬಾ, ಮನೆ ಮುಂದೆ ಬೋರ್ಡ್ ಹಾಕಿರ್ತಾರೆ, ಒಳ್ಳೆ ಬೋರ್ಡ್. ಆಲೋಚನೆ ಮಾಡಲಿಕ್ಕೆ ಆಸ್ಪದ ಕೊಡತಕ್ಕಂಥ ಒಳ್ಳೆ ವೊಕ್ಯಾಬ್ಯುಲರಿ ಇರುತ್ತಲ್ಲಿ, ಒಳ್ಳೆ ಪಾಂಡಿತ್ಯ ಇರುತ್ತದೆ. ಬರೆಯುವ ಕಾಲಕ್ಕೂ ಚೆನ್ನಾಗಿ ಬರೆದಿರ್ತಾರೆ. ನಾಯಿಗಳು ಇವೆ, ಸಾಮಾನ್ಯ ನೋಡ್ಕೊಂಡು ಹೋದ್ರೆ ನಾಯಿಗಳಿವೆ ಅಂತ. ಸ್ವಲ್ಪ ಯಾರಾದರೂ ನೋಡಿದ್ರೆ ಅಲ್ಲಿ ಒಂದೇ ನಾಯಿ ಪಾಪ ಇರೋದು, ಈ ಬಹುವಚನ ಯಾಕೆ ಹಾಕಿದ್ರು ಅಂತ ಯಾರಾದರೂ ನೋಡಿದ್ರೆ ಈ ಒಳಗಿರತಕ್ಕಂಥವರು ಒಳ್ಳೆ ಪಂಡಿತರೇ ಇರಬೇಕು. ಇರೋದು ಒಂದು ನಾಯಿ, ಅದಕ್ಕೆ ನಾಯಿಗಳು ಇವೆ ಅಂತ ವಿಶೇಷವಾಗಿ ಬಹುವಚನ ಹಾಕಿದ್ದಾರೆ ಅಂದರೆ ವಿಶೇಷಾರ್ಥ ಪ್ರತಿಪಾದಕ ಆಗಿರಬೇಕು ಆ ಗಳು ಎಂಬುದು. ಅವಾಗ ಅರ್ಥ ಮಾಡಿಕೊಳ್ತಾನೆ ನೋಡಿದವ, ಇರೋದು ಒಂದು ನಾಯಿ, ಬೋರ್ಡ್ ಹಾಗಿದ್ದು ನಾಯಿಗಳು ಇವೆ ಅಂದರೆ ಪ್ರಾಯಶಃ ಅದರ ಸಂಪರ್ಕದಿಂದ ಇವರು ಅದರ ಸಮಾನ ಸ್ಥಿತಿಗೆ ಬಂದಿರಬೇಕು ಅಂತ ತಿಳ್ಕೊಂಡು ಆನಂದಪಟ್ಟು ಹೊರಟು ಹೋಗ್ತಾನೆ. ಹೌದಾನೆ, ನಾಯಿಗಳು ಇವೆ ಅಂತ, ಪಶುಗಳು ಹೌದು, ಇವರು ಮನೆ ಕಟ್ಟಿರ್ತಾರೋ ಇಲ್ಲೋ, ಅದಕ್ಕೊಂದೊಂದು ಮನೆ, ಅದಕ್ಕೆ ಸ್ನಾನ, ಅದಕ್ಕೆ ಟೂತ್ ಪೇಸ್ಟು ಬ್ರಷ್ಷು ಎಲ್ಲ, ಇವರು ಅವ್ರ ಮಕ್ಕಳಿಗೆ ಹರ ತಿಕ್ಕಿರ್ತಾರೋ ಇಲ್ಲೋ ಅದಕ್ಕೆ ತಿಕ್ತಾರೋ ಹೋಗಿ, ಏನು ಆನಂದವೋ. ಪಾಪ ಪ್ರಾರಬ್ಧ ಕರ್ಮ ವಿವಿಧವಾಗಿ ತೆರೆಕೊಂಡಿರುತ್ತೆ ಆ ರೀತಿಯಲ್ಲಿ ಆ ಪಶುಗಳ ಮೇಲೆ. ಇನ್ನು ಭೃತ್ಯವರ್ಗ ನಾನಾ ರೀತಿಯಾಗಿ ಸರ್ವೆಂಟ್ಸ್ ಮನೆಯಲ್ಲಿ ಎಲ್ಲ ಇಟ್ಟುಕೊಂಡು ಅದರ ಮೇಲೆ ಪಾಶ. ಹೌದು, ಮೈ ಬಗ್ಲಿಕ್ಕಾಗಿಲ್ವಾ, ಬಗ್ಗೋ ಕಾಲಕ್ಕೆ ಬಗ್ಗಿಲ್ವಾ, ಬಗ್ಲಿಕ್ಕಾಗಿಲ್ವಾ, ಎಲ್ಲ ಸರ್ವೆಂಟ್ಸ್ ಬರ್ತಾರೆ ಮನೆಯಲ್ಲಿ, ಎಲ್ಲದಕ್ಕೂ ಸರ್ವೆಂಟ್ಸೆ. ಕೊನೆಗೆ ಅಡಿಗೆ ಒಂದು ಕಡೆ ಪಾಪ ಹೇಳ್ತಿದ್ರು, ಬೆಳಿಗ್ಗೆ ಒಬ್ಬರು ಬರ್ತಾರೆ, ಬಂದು ಮನೆಯೆಲ್ಲ ಕಸ ಗುಡಿಸಿ ಎಲ್ಲದು ಒರೆಸಿ ಎಲ್ಲ ಆದ್ಮೇಲೆ ಕುಕ್ಕರ್ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಇವರಿನ್ನ ಒಳಗೆ ಮಲಗಿರ್ತಾರೆ, ಕುಕ್ಕರ್ ಇಟ್ಬಿಟ್ಟು ಹೋಗ್ತಾರೆ. ಅವ್ರು ಹೋದ ಒಂದು ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬರು ಪ್ರತ್ಯಕ್ಷ, ಅವ್ರು ಬಂದು ತರಕಾರಿ ಹೆಚ್ಕೊಂಡು ಎಲ್ಲ ಮಾಡಿಕೊಂಡು ಆ ಇಟ್ಟ ಕುಕ್ಕರ್ನ ಇಳಿಸ್ಕೊಂಡು ಒಂದಿಷ್ಟು ತಿಂಡಿ ಅದು ಇದು ಮಾಡಿ ಇವ್ರನ್ನ ಎಬ್ಬಿಸಿ ಇವರ ಕೈಗೆ ಎಲ್ಲ ಕೊಟ್ಟು ಇವರೆಲ್ಲರೂ ಇವರು ಸ್ನಾನಗಳು ಮಾಡಿ ಎಲ್ಲ ಮಾಡೋ ತನಕ ಇದ್ದು ನಂತರ ಬಡಿಸಿ ಹೊರಟು ಹೋಗ್ತಾರೆ. ಇನ್ನು ಸಾಯಂಕಾಲ ಒಬ್ಬರು ಪ್ರತ್ಯಕ್ಷ ಆಗ್ತಾರೆ, ಆಗಿ ಅಂದರೆ ಮಧ್ಯಾಹ್ನ ಕಾಲದಲ್ಲಿ ಇವ್ರ ಬಟ್ಟೆಗಳೆಲ್ಲ ಒಗೆದಾಕಿ ಎಲ್ಲ ಮಾಡಿ ಕೊನೆಗೆ ಇವರು ಮಾಡೋದೇನು ಮನೆಗಿದ್ದು ರೋಬೋಟ್ ಥರ ಕೈಯಲ್ಲಿ ಕೊಟ್ಟಿರೋದು ತಿನ್ನೋದು ಕೂತಿರೋದು ತಿನ್ನೋದು ಕೂತಿರೋದು ಹೀಗೆ ಆಗ್ತಾ ಇರುತ್ತೆ. ಇನ್ನು ಕೆಲವರು ಒಳ್ಳೆ, ಯಾಕೋ ನಂಗೆ ನೆನಪಾಯ್ತು, ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೆ, ತುಂಬ ಚೆನ್ನಾಗಿರುತ್ತೆ ಪಾಪ. ಇನ್ನು ಕೆಲವ್ರು ಹಾಗಲ್ಲ, ಅವರು ಬೆಳಿಗ್ಗೆ ಬಂದು ಒಂದು ದಿವಸ ಬರ್ತಾರಂತೆ ಆ ವರ್ಕ್ ಮಾಡೋರು, ನಾಲ್ಕೈದು ದಿವಸಕ್ಕೆ ಒಂದ್ಸಲ ಬರ್ತಾರೆ, ಅಡಿಗೆ ಮಾಡಿ ಇಟ್ಟು ಹೊರಟು ಹೋಗ್ತಾರೆ. ಇವರು ಆ ಅಡಿಗೆ ಮಾಡಿದ್ದನ್ನ ಡೈರೆಕ್ಟಾಗಿ ಅದು ಯಾವುದು ಫ್ರಿಡ್ಜ್ ಅಂತ ಕರಿತೀರಲ್ಲ ಅದರೊಳಗೆ ಇಟ್ಬಿಡ್ತಾರೆ. ಅದು 15 ದಿವಸಕ್ಕೆ ಸರಿ ಹೋಗುವಷ್ಟು ಹುಳಿ ಸಾರು ಅದು ಏನೇನು ಐಟಮ್ ಇರುತ್ತೋ ಎಲ್ಲ ಅಲ್ಲೇ ಇರುತ್ತೆ. ಆ ಫ್ರಿಡ್ಜು ಪಕ್ಕದಲ್ಲಿ ಇದು ತಣ್ಣಗೆ ಮಾಡುವಂಥ ಯಂತ್ರ, ಅನ್ನ ಬಿಸಿ ಮಾಡುವಂಥ ಯಂತ್ರ ಓವನ್ ಅಂತ ಪಕ್ಕದಲ್ಲಿ ಇರುತ್ತೆ. ಆ ಹುಳಿ ಹೀಗೆ ತೆಗಿತಾರೆ ಫ್ರಿಡ್ಜಿನಿಂದ ತೆಗೆದು ಥಟ್ಟನೆ ಓವನಲ್ಲಿ ಇಡಬೇಕು, ಸ್ವಲ್ಪ ಮತ್ತು ಸ್ವಲ್ಪ ಪಕ್ಕದಲ್ಲಿ ಇಟ್ಟರೆ ಹಳಸಿ ಹೋಗುತ್ತೆ ಅಲ್ವಾ. ಆ ಫ್ರಿಡ್ಜಿಂದ ತೆಗಿಬೇಕು, ಓವನಲ್ಲಿ ಇಡಬೇಕು, ಅದು ಹೀಟ್ ಆಗಬೇಕು, ಹೀಟ್ ಆಗಿದ್ದನ್ನು ತಟ 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 ತಿನ್ನಬೇಕು. ಯಾಕೆ, ಸ್ವಲ್ಪ ತಣ್ಣಗಾದರೆ ಮತ್ತು ಹಳಸಿ ಹೋಗುತ್ತೆ, ಬಾಯಲ್ಲಿ ಹೋಗಿದ್ರೆ ಹಳಸಿ ಹೋದ್ರೆ ಕಷ್ಟ. ಅದರಿಂದ ತಟ 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 ತಿನ್ಬಿಡ್ಬೇಕು ಮತ್ತು ಅದನ್ನು ಫ್ರಿಡ್ಜಲ್ಲಿ ಇಟ್ಬಿಡ್ಬೇಕು. ಹೀಗೆ ಅಡಿಗೆ ತಣ್ಣೇ ಇಲ್ದಂಗೆ 15 ದಿವಸ ಕಾಲ ಕಳೆದ್ರೆ ಆ 16ನೇ ದಿವಸ ಪ್ರತ್ಯಕ್ಷ ಅವರು. ಯಾಕೆ, ಭೃತ್ಯವರ್ಗ ಈ ರೀತಿಯಾಗಿ ಡಿಪೆಂಡೆನ್ಸಿ ತುಂಬ ಬಂದ್ಬಿಟ್ಟಿರುತ್ತೆ, ಭೃತ್ಯರ ಮೇಲೆ ಡಿಪೆಂಡೆನ್ಸಿ ತುಂಬ ಬಂದ್ಬಿಟ್ಟಿರುತ್ತೆ. ಇದೆಲ್ಲ ಸೇರಿಕೊಂಡು ಇವುಗಳನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲ, ಹಾಗಾಗಿರ್ತಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ತ್ಯಜೇತ ಕೋಶಸ್ಥ ಇವೇ ಹಮಾನಃ ಕರ್ಮಾಣಿ ಲೋಭಾದ ವಿತೃಪ್ತ ಕಾಮಃ ಔಪಸ್ಥ ಜೈಹ್ಯಂ ಬಹುಮನ್ಯಮಾನಃ ಕಥಂ ವಿರಜ್ಯೇತ ದುರಂತ ಮೋಹ. ಏನ ಮೋಹಕ್ಕೆ ಅಂತ್ಯವೇ ಇರಲ್ಲ, ನಾಲಿಗೆ ಶಿಷ್ಣ ಈ ಎರಡನ್ನ ಜಯಿಸಲಿಕ್ಕಿಲ್ಲದೆ ನಾನಾ ರೀತಿಯಾಗಿ ಲೋಭದಿಂದ ತೃಪ್ತಿ ಇಲ್ಲದೆ ಕಾಮ ಯಾವುದು ಬಯಕೆಗಳು ಒಂದಾದ ಮೇಲೆ ನೂರು, ನೂರಾದ ಮೇಲೆ ಕೋಟಿ ಬಯಕೆಗಳು ಬರ್ತಾ ಇರುತ್ತೆ. ಅದನ್ನು ಬಿಡಲಾರದೆ ಒದ್ದಾಡ್ತಾ ಇರ್ತಾನೆ. ಅಲ್ಲಿ ಏನು ಗೊತ್ತಾ ರಹಸ್ಯ? ಬಿಡಲಾರದೆ ಒದ್ದಾಡತಾ ಇರ್ತಾನೆ ಎಂಬ ಶಬ್ದದ ಅರ್ಥ, ಬಿಡ್ಲಿಕ್ಕೆ ಪ್ರಯತ್ನ ಮಾಡುತ್ತಾನೆ, ಬಿಡ್ಲಿಕ್ಕಾಗಲ್ಲ ಅಂತ ಅರ್ಥ ಅಲ್ಲ. ಬಿಡ್ಲಿಕ್ಕೂ ಮನಸ್ಸು ಬರಲ್ಲ, ಅಲ್ಲೇ ಇರಬೇಕು ಅಂತ ಮನಸ್ಸು ಬರ್ತಾ ಇರುತ್ತೆ. ಅದು ಸಂಸಾರದ ಲಕ್ಷಣ. ಹೇಗೆ ಹಂದಿಗೆ, ವಿಜಯದಾಸರು ಚೆನ್ನಾಗಿ ಹೇಳ್ತಾರೆ, ಹಂದಿಗೆ ಗೊಜ್ಜಲು ಸವಿಯಾಗಿರುವಂತೆ ಎನಗಿದು ಸವಿಯಾಗಿರೋದು ಕಾಣೋ. ಇಲ್ಲಿ ಪ್ರವಚನದಲ್ಲಿ ಹೀಗೆ ಹೇಳ್ತಾ ಇಲ್ಲ, ಯಾಕೆ ಅಂದ್ರೆ ನಿಮ್ಮಲ್ಲೆಲ್ಲ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇಲ್ಲ. ಈ ಮೂರು ಬೆರಳು ನಮ್ ಕಡೆ ತೋರುತ್ತೆ, ಅದು ಎಲ್ಲರನ್ನ ಸೇರಿಸಿಕೊಂಡೇ, ನಾವೆಲ್ಲರೂ ಸೇರಿಕೊಂಡೇ ನಮ್ಮನ್ನ ಇದು ಪ್ರಹ್ಲಾದರಾದರೂ ಕಾಮೆಂಟ್ ಮಾಡ್ತಾ ಇದ್ದಾರೆ. ಹೇಳುವವರು ಕೇಳುವವರು ಎಲ್ಲರನ್ನ ಸೇರಿಕೊಂಡೇ ಹುರಿಯ ಪುಟ್ಟಿಯಲ್ಲಿ ಹಾಕಿ ಹುರಿತಾ ಇದ್ದಾರೆ, ನೀವೆಲ್ಲ ಹೀಗೆ ಇದ್ದೀರಾ ಅಂತ. ಇನ್ನು ಹೇಳ್ತಾರೆ, ಕುಟುಂಬ ಪೋಷಾಯ ಚ ಎನ್ನಿಜಾಯುಹು ನಬುದ್ಧ ತೀರ್ಥಂ ವಿಹತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮ ನಿರ್ವಿದ್ಯತೇನ ಸ್ವಕುಟುಂಬ ರಾಮಃ. ಕುಟುಂಬ ಪೋಷಾಯ, ಈ ಕುಟುಂಬ ಅಂಬುದು ಬಹಳ ಸುಂದರವಾದ ಶಬ್ದ ಇಲ್ಲಿ ಬರ್ತಾ ಇದೆ ನೋಡಿ. ಎಷ್ಟು ಜನ್ಮಗಳಾಯ್ತು, ದೇವರ ಹೊಟ್ಟೆಯಿಂದ ಬಂದ ಮೇಲೆ ಮೋಕ್ಷಕ್ಕೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಸದ್ಯಕ್ಕಂತೂ ಜನ್ಮಗಳು ಕೋಟಿ ಕೋಟಿ ಜನ್ಮಗಳಾಗಿದೆ, ಇದು ಎಷ್ಟನೇ ಜನ್ಮನೋ ಕೌಂಟ್ಲೆಸ್ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ, ದೇವರಿಗೆ ಗೊತ್ತು. ಈ ಜನ್ಮದಲ್ಲಿ ಹುಟ್ಟಿದ ಮೇಲೆ, ಆ ಕುಟುಂಬದಲ್ಲಿ ಹುಟ್ಟಿದ ಮೇಲೆ ಬೆಳೆಯೋ ಕಾಲಕ್ಕೆ ಅಲ್ಲಿದ್ದವರ ಮೇಲೆ ಮೋಹ, ಅದರಲ್ಲೇ ಇದ್ದ ಕುಟುಂಬ, ಬೆಳೆಸಿಕೊಂಡ ಕುಟುಂಬ, ದುಡ್ಡು ಖರ್ಚು ಮಾಡಿ ಸಂಬಂಧಗಳು ಬೆಳೆಸಿಕೊಂಡ ಕುಟುಂಬ, ಈ ಕುಟುಂಬ ಪೋಷಣೆಗಾಗಿ ಆಯುಷ್ಯವೆಲ್ಲ ಅದಕ್ಕೆ ಕಳೆದು ಬಿಡುತ್ತೆ. ತಲೆಯಲ್ಲಿ ಯಾವಾಗೂ ಒಂದೇ ಆಲೋಚನೆ, ದುಡ್ಡು ಹೇಗೆ ಸಂಪಾದನೆ ಮಾಡಲಿ, ನಮ್ಮವರೆಲ್ಲ ಚೆನ್ನಾಗಿರಬೇಕು, ಅವರಿಗೆ ದುಡ್ಡು ಕೊಡಬೇಕು, ಅವರಿಗೆ ಬೇಕಾದ್ದೆಲ್ಲ ಕೊಡಿಸ್ಬೇಕು ಅಂದ್ರೆ ದುಡ್ಡು ಬೇಕು, ಅವರಿಗೆಲ್ಲ ಏನ್ ಬೇಕು ಅಂದ್ರೆ ದುಡ್ಡು ಬೇಕು. ಯಪ್ಪ, ಈ ದುಡ್ಡು ಸಂಪಾದನೆಗಾಗಿ ತಲೆ ಕೆಟ್ಟೋಗಿರುತ್ತೆ. ತಲೆಯಲ್ಲಿ ಯಾವಾಗೂ ಆ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಇದೇ ಕೂತಿರುತ್ತೆ. ಸತ್ತು ಬಪ್ಪ ಫ್ಯಾಂಟಾಸ್ಟಿಕ್, ಸತ್ತ ಮೇಲೆ ಪಕ್ಕ ಮನೆಯಲ್ಲೇ ಹುಟ್ಟಿದ್ವಿ ಅಂದ್ಕೊಳ್ಳಿ, ಅಲ್ಲಿ ಬೆಳೆದುಕೊಳ್ಳೇ ಅಲ್ಲಿರುವವರ ಮೇಲೆ ವ್ಯಾಮೋಹ, ಅವರಿಗಾಗಿ ಇಡೀ ಬದುಕೆಲ್ಲ ದುಡ್ಡು 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 ಸಂಪಾದನೆ ಮಾಡಿ ಅವರು ಆ ಮನೆಯಲ್ಲಿದ್ದವರನ್ನ ನೋಡಿಕೊಳ್ಳಿಕ್ಕೆ, ಈ ಹಿಂದಿನ ಜನ್ಮದಲ್ಲಿ ಯಾರಿದ್ರಲ್ಲ ಅವರನ್ನು ನೋಡಲ್ಲ, ಯಾಕೆ ಕನೆಕ್ಷನೇ ಇಲ್ಲ, ಕನೆಕ್ಷನೇ ಇಲ್ಲ, ಸತ್ತು ಹೋದ್ವಲ್ಲ ಬೇರೆ ಕಡೆ ಹುಟ್ಟಿದ್ವಲ್ಲ, ಅದಕ್ಕೆ ಈ ಜನ್ಮ ಇಡೀ ಯಾರಿಗಾಗಿ ತಲೆಯೆಲ್ಲ ಚಚ್ಚಿಕೊಂಡು ಯಪ್ಪಾಂತ ಹಗಲು ರಾತ್ರಿ ಕನಸಲ್ಲೂ ಅವರೇ ಬರ್ತಿರ್ತಾರೆ. ಅವರಿಗಾಗಿ ಆಲೋಚನೆ ಮಾಡಿದ ವ್ಯಕ್ತಿ ಎರಡನೇ ಜನ್ಮಕ್ಕೆ ಇನ್ನು ಪಕ್ಕ ಮನೆಗೆ ಟ್ರಾನ್ಸ್ಫರ್ ಆದ ಕೂಡಲೇ ಇವರ ಕುರಿತು ಏನೂ ಇಲ್ಲ, ಅವರದ್ದು ಏನು ಶುರು ಆಗಿರುತ್ತೆ ಆ ಮನೆಯಲ್ಲಿ ಅವರು ನೋಡಿ ಅವ್ರಿಗಾಗಿ. ಹೀಗೆ ಎಷ್ಟು ಜನ್ಮಗಳಾದವೋ, ಎಷ್ಟು ಕುಟುಂಬಗಳಾದವೋ, ಪ್ರತಿಯೊಂದು ಜನ್ಮದಲ್ಲೂ ಆಯಾ ಕುಟುಂಬಕ್ಕಾಗಿ ದುಡಿದು ದುಡಿದು ಸತ್ತು ಸತ್ತು ಮುಂದಕ್ಕೆ ಹೋಗ್ತಾ ಇದೆ ಯಾತ್ರ. ಯಾಕಂತಾರೆ, ಆ ಜನ್ಮದಲ್ಲಿ ಹುಟ್ಟಿದಾಗ ಆಯಾ ಕುಟುಂಬಕ್ಕಾಗಿ ಒದ್ದಾಡಿ ಸಾಯ್ತಾ ಇದೆಯಲ್ಲ, ಇದಕ್ಕೆ ಅಂತೀಯಲ್ಲೋ. ಹೇಳ್ತಾರೆ, ನಬುದ್ಧತೇರ್ಥಂ ವಿಹತಂ ಪ್ರಮತ್ತಃ, ತಾನು ಹುಟ್ಟೋದು ಯಾಕೆ ಎಂಬ ಪರ್ಪಸ್ಸೇ ಗೊತ್ತಿಲ್ಲದೆ ಏನೋ ಮಾಡಿ ಸಾಯ್ತಾ ಇದ್ದಾನೆ. ಈ ಮಾಡಿಕ್ಕೆ ಅಂದ್ರೆ ತಾನು ಯಾವುದಕ್ಕೆ ಬಂದಿದ್ದಾನೋ ಅದನ್ನ ಮರೆತಿದ್ದಕ್ಕೆ ಏನಾಗುತ್ತೆ, ಆ ಪಾಪದಿಂದಾಗಿ ದೇವರನ್ನ ಮರೆತು ತಾನು ಹೋಗಬೇಕಾದ ಡೈರೆಕ್ಷನ್ ಬಿಟ್ಟು ಇಲ್ಲೇ ಬಿದ್ದಿರ್ತಾನಾದ್ದರಿಂದ ಅವನಿಗೇನಾಗುತ್ತೆ ಅಂದ್ರೆ ಸರ್ವತ್ರ ತಾಪತ್ರಯ, ಮೂರು ತಾಪಗಳು, ಶಾರೀರಿಕ, ಮಾನಸಿಕ, ವಾಚಿಕ, ಅಥವಾ ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ತಾಪಗಳು ಎಲ್ಲವೂ ಏನ್ ದೊಡ್ಡ ದೊಡ್ಡ ಶಬ್ದಗಳಷ್ಟೇ. ಶಾರೀರಿಕ ತಾಪಗಳು, ಮಾನಸಿಕ ತಾಪಗಳು, ಹೊರಗಿಂದ ಬಂದ ತಾಪಗಳು, ಎಲ್ಲ ದುಃಖಗಳು ಸರ್ವತ್ರ. ಇಲ್ಲಿ ಅಂತಲ್ಲ, ಎಲ್ಲಿ ಹೋದರೆ ಅಲ್ಲಿ ಏನು ಹಾಕಿ ಇರುವೆಗಳ ಥರ ಮುತ್ಕೊಂಡ್ಬಿಟ್ಟಿರುತ್ತೆ, ಕಟ್ಟಿರುವೆ ಥರ. ಸರ್ವತ್ರ ತಾಪತ್ರಯ ದುಃಖಿತಾತ್ಮ, ಇಷ್ಟು ದುಃಖಗಳಿದ್ರೂ ಕೂಡ ನಿರ್ವಿದ್ಯತೆ ನ ಸ್ವಕುಟುಂಬ ರಾಮ, ತನ್ನ ಕುಟುಂಬದಲ್ಲೇ ಆಸಕ್ತನಾದಂಥವ. ಏನೇ ಕಷ್ಟಗಳು ಬರ್ತಾ ಇದ್ರು ಅವನಿಗೆ ವೈರಾಗ್ಯ ಅಂಬುದು ಬರೋದೇ ಇಲ್ಲ, ಅದರಲ್ಲೇ ಕೊಚ್ಚಿಕೊಂಡು ಹೋಗ್ತಾ ಇರ್ತಾನೆ. ಇದಕ್ಕೊಂದು ದೃಷ್ಟಾಂತ ಕೊಡಬೇಕಾದ್ರೆ, ಯಾರು ಈ ಜೀವಕಾರುಣ್ಯ ಸಂಘ ಅಂತ ಜಂತುಗಳ ಮೇಲೆ ಜೀವರಾಶಿಗಳ ಮೇಲೆ ಕರುಣೆ ತೋರತಕ್ಕಂಥವರು ಇರ್ತಾರಲ್ಲ, ಜೀವಕಾರುಣ್ಯ ಸಂಘ ಅದೊಂದು ಕಟ್ಟಿಕೊಂಡ್ರು ಸಂಘ. ಏನೊಂದು ಕೆಲಸ ಮಾಡಬೇಕಲ್ಲ ಸಂಘ ಅಂತ ಆದ್ಮೇಲೆ, ಅದಕ್ಕೊಂದು ಪ್ರೆಸಿಡೆಂಟು, ಅದಕ್ಕೊಂದು ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಕೋಶಾಧಿಕಾರಿ, ಎಲ್ಲ ಒಂದು ಐದಾರು ಜನ ಇದ್ರೇ ಅದೊಂದು ಸಂಘ ಅಂತ ಆಗುತ್ತೆ. ಕಮಿಟಿ, ಸಂಘ ಇವೆಲ್ಲ ಅವರು ನೋಡಿದ್ರು. ಈ ಕಮಿಟಿ ಅಂತ ಉಳಿಬೇಕಾದ್ರೆ ಯಾವ್ದೊಂದು ಕೆಲಸ ಮಾಡಿರ್ಬೇಕು, ದುಡ್ಡು ಕಲೆಕ್ಷನ್ ಮಾಡ್ತಾರೆ, ಆ ಕಲೆಕ್ಷನ್ ಮಾಡಿದಕ್ಕಾರ ಇದು ಖರ್ಚು ಮಾಡಬೇಕು. ನೋಡಿದ್ರೆ ಏನ್ ಮಾಡಬೇಕು, ಹಾಗೆ ನೋಡ್ತಾ ಇದ್ರೆ ದೂರದಲ್ಲಿ ಒಂದು ಈ ಕಾಲುವೆ ಭಯಂಕರವಾದ ವಾಸನೆ ಬರ್ತಾ ಇದೆ, ಅದರೊಳಗೆ ಒಂದು ಹಂದಿ ಸುಂದರವಾಗಿ ತಿರುಗ್ತಾ ಇದೆ, ಅದರೊಳಗೆ ಉರುಳಾಡ್ತಾ ಇದೆ. ಅದನ್ನ ನೋಡಿ ಇವರಿಗೆ ಬಹಳ ಮನಸ್ಸು ಕರಿಗೋಯಿತು. ಚೆ 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 ಚೆ, ನಾವೆಲ್ಲ ಈ ಜೀವಕಾರುಣ್ಯ ಸಂಘದವರು ಬದುಕಿರೋ ಕಾಲಕ್ಕೆ ಇಂಥ ಒಂದು ಪ್ರಾಣಿ ಈ ಥರ ಗೊಜ್ಜಲಲ್ಲಿ ಬಿದ್ದು ಒದ್ದಾಡೋದು ಸರಿಯಲ್ಲ, ನಾವು ಏನಾದರೂ ಮಾಡಿ ಅದನ್ನು ಉದ್ಧಾರ ಮಾಡಬೇಕು ಅಂತ ನೋಡಿದರು. ಎಲ್ಲರೂ ಸೇರಿ ಹಿಡಿದುಬಿಟ್ರು, ಪಾಪ ಅದು ತಪ್ಪಿಸ್ಕೊಳ್ತಾ ಇದೆ, ಹಿಡದೇ ಬಿಟ್ರಲ್ಲ, ಗ್ರ್ಯಾಂಡ್ ಸಕ್ಸಸ್. ಅದನ್ನು ಹಿಡ್ಕೊಂಡು ಬಂದು ಅದ್ರ ಕೈಕಾಲು ಕಟ್ಟಿ ಹಾಕಿ ಅದಕ್ಕೆ ಪನ್ನೀರಿಂದ ಅಭಿಷೇಕ ಮಾಡಿಸಿದ್ರು. ಹೋಗುತ್ತಾ ವಾಸನೆ, ಒಳ್ಳೆ ಬ್ರಷ್ ಹಾಕಿ ತೆಕ್ಕಿದ್ರು, ಶಾಂಪೂ ಹಾಕಿದ್ರು, ಎಲ್ಲ ಹಾಕಿದ್ರು, ಪನ್ನೀರಿಂದ ಸ್ನಾನ ಮಾಡಿಸಿದ್ರು, ಗಂಧ ಎಲ್ಲ ಹಚ್ಚಿದ್ರು ಮೈಗೆ, ರೇಷ್ಮೆ ಬಟ್ಟೆ ಸುತ್ತಿದ್ರು, ನಾನಾ ರೀತಿ ಅಲಂಕಾರಗಳು ಮಾಡಿದ್ರು. ಇಷ್ಟು ಮಾಡಿದ್ರು ತೃಪ್ತಿ ಇರಲ್ಲ, ಯಾಕೆ ಅದನ್ನ ಎಕ್ಸಿಬಿಟ್ ಮಾಡ್ಬೇಕಲ್ಲ, ಎಕ್ಸಿಬಿಷನ್ ಇಡ್ಬೇಕು ಅದನ್ನ. ಅದನ್ನ ಒಂದು ಪಾಲಕಿಯಲ್ಲಿ ಕೂಡಿಸ್ಕೊಂಡು ಹೊರಟರು. ನಾವು ಇಂಥ ಉದ್ಧಾರ ಮಾಡೋ ಕೆಲಸ ಮಾಡ್ತಾ ಇದ್ವಿ ನೋಡಿ, ಹೌದು, ಯಾಕಂದ್ರೆ ಅದು ನೋಡಿ ಇನ್ನೊಬ್ರು ಮಾಡ್ತಾ, ತಪ್ಪಲ್ಲ, ಒಳ್ಳೆ ಕೆಲಸ ಅದು. ಅವಾಗ ಎಲ್ಲರೂ ಚಪ್ಪಾಳೆ ತಟ್ತಾ ಇದ್ದಾರೆ, ಎಂಥ ಅದ್ಭುತ ಕಾರ್ಯ ಮಾಡಿದ್ದೀರಿ, ಜೀವರಾಶಿಗಳನ್ನ ಉದ್ಧಾರ ಮಾಡತಕ್ಕಂಥವ್ರು ನಮ್ಮ ಊರಲ್ಲಿ ಹುಟ್ಟು ಬಂದು ನೀವು, ಎಲ್ಲ ಒಂದು ಕಮಿಟಿ ಆಗಿದ್ದಕ್ಕೆ ನಮ್ದೇ ಗರ್ವ ಆಗಿದೆ ಅಂತೇಳಿ, ಓ ಎಲ್ಲ ಚೆನ್ನಾಗಿದೆ, ಏನು ಒಳ್ಳೆ ಭಾಜಾ ಭಜಂತ್ರಿಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ನೋಡ್ತಾ ಇದೆ, ಅವ್ರಿಗೆ ನಂಬಿಕೆ ಬಂದಿದೆ, ನಾವು ಕೊಟ್ಟ ಈ ಉಪಚಾರಗಳಿಗೆ ಈ ಹಂದಿಗೆ ಮನಸ್ಸಿಗೆ ಪರಿಣಾಮ ಆಗಿದೆ, ಇದನ್ನ ಮತ್ತು ಆ ಕಡೆ ಹೋಗಲ್ಲ, ತನ್ನ ಹಳೆ ಜೀವನವನ್ನು ಮರೆತಿದೆ ಅಂತ ಅವರು ತುಂಬಾ ನಂಬಿದ್ದಾರೆ. ಅವರಿಗೆ ತುಂಬಾ ನಂಬಿಕೆ ಬಂದಿದೆ, ಅದಕ್ಕೆ ಅದಕ್ಕೆ ಕಟ್ಟಿ ಹಾಕಿಲ್ಲ, ಫ್ರೀಯಾಗಿ ಕೂಡಿಸಿ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅದು ನೋಡ್ತಾ ಇದೆ, ಪಾಪ ಅದಕ್ಕೂ ಸ್ವಲ್ಪ ಏನೋ ಪರಿಣಾಮ ಬಂದಂತೆ ಇತ್ತೇ, ನಾವು ಸುಮ್ಮನೆ ಕೂತಿತ್ತು ಪಾಪ. ಇದ್ದಕ್ಕಿದ್ದಂತೆ ಅದು ಹಳೆಯದು ಯಾವುದು ಆ ಗೊಜ್ಜಲು, ಅದು ಹಳೆ ವಾಸ ಮಾಡಿಕೊಂಡಿತ್ತಲ್ಲ, ವಾಸನೆ ಮಯವಾದ ಭೀಕರವಾಗಿರ್ತಕ್ಕಂಥ ಅದು ಗೊಜ್ಜಲು ಹರಿತಾ ಇದ್ರೆ ಅದಕ್ಕಿನ ತಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ. ಹಾರಿ ಬಿತ್ತದರಲ್ಲಿ ಹೋಗಿ ನೋಡ್ತಾರೆ, ಯಪ್ಪ ಇದು ಯಾಕಲ್ಲಿ ಹೋಗಿ ಬಿತ್ತಯ್ಯ ಮತ್ತೆ ಅಂತ. ಅದರಲ್ಲಿ ಒಬ್ಬರಿಗೆ ಅಂದ್ರೆ ಇವರಿಗೆಲ್ಲ ಪಾಪ ಅದ್ರ ಸಲ ಅಭ್ಯಾಸ ಮಾಡ್ಕೊಳ್ತಾ ಅದರ ಭಾಷೆ ಕಲ್ತಿದ್ರು ಅಂದ್ಕೊಳ್ಳಿ. ಆ ಬಿದ್ದದ್ದನ್ನ ಕೇಳಿದ್ರು, ವೈ ಆರ್ ಯು ಗೋಯಿಂಗ್ ಲೈಕ್ ದಟ್ ಅಂತ. ಅದು ಹೇಳಿತು, ಪ್ಲೀಸ್ ಕಮ್ ಅಂಡ್ ಜಾಯಿನ್, ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತು. ಅದರಲ್ಲೇ ಉರುಳುತ್ತೆ, ಅದನ್ನೇ ಕುಡಿಯುತ್ತೆ, ಅದೇ ಸ್ನಾನ ಮಾಡುತ್ತೆ ಆನಂದವಾಗಿ. ಅವಾಗ ಕೇಳಿದ್ರು, ನಾವು ಕೊಟ್ಟ ಪನ್ನೀರು, ನಾವು ಇಟ್ಟ ಏನು, ಥೋ ನಿಮ್ದೆಲ್ಲ ಈ ಗೊಜ್ಜಲು ಕುಣಿಗೆ ಸಮಾನವಾಗಿ ನಿಮ್ದು ಏನಾದರೂ ಇರುತ್ತಾ ಜಗತ್ತಿನಲ್ಲಿ, ಇಷ್ಟು ತೃಪ್ತಿ ಕೊಡೋದು ಯಾವುದೂ ಇಲ್ಲ ಅಂತ ಹೇಳಿತದು. ಇದನ್ನೇ ನನ್ನ ಮಾತಲ್ಲ, ವಿಜಯದಾಸರು ಹೇಳ್ತಾರೆ, ಹಂದಿಗೆ ಗೊಜ್ಜಲು ಸವಿಯಾಗಿರುವಂತೆ ಎನಗಿದು ಈ ಸಂಸಾರ ಸವಿಯಾಗಿರುವುದು ಕಾಣೋ. ಅದಕ್ಕೆ ಸಂಸಾರೇ ಅಕ್ಷಯ ಸಾಗರೇ ಅಂತ ಅದನ್ನು ಹಿಡಿದು. ಈ ಸಂಸಾರದ ಲಕ್ಷಣ ಎಂಥದ್ದು ಅಂದರೆ ಗೊಜ್ಜಲಾಗಿದ್ರು ಕೂಡ ಅಮೃತದಂತೆ ಕಾಣಿಸುತ್ತ ನಮ್ಮ ಕಣ್ಣಿಗೆ, ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನು ಹೇಳ್ತಾರೆ, ವಿತ್ತೇಷು ನಿತ್ಯಾಭಿನಿವಿಷ್ಟ ಚೇತಾ ವಿದ್ವಾಂಶ್ಚ ದೋಷಂ ಪರವಿತ್ತ ಹರ್ತುಃ ಪ್ರತ್ಯೇಹವಾಥಾಪಿ ಅಜಿತೇಂದ್ರಿಯಸ್ಯ ಅಶಾಂತಕಾಮೋ ಹರತೆ ಕುಟುಂಬಿ ತದಶಾಂತಕಾಮೋ. ದುಡ್ಡಲ್ಲಿ ಸದಾ ಮನಸ್ಸಿಟ್ಟಿರ್ತಾನೆ, ಅಷ್ಟೇ ಅಲ್ಲ ಇನ್ನೊಬ್ಬರ ದುಡ್ಡನ್ನು ತಗೊಂಡ್ರೆ ಎಂಥ ತೊಂದರೆ ಆಗುತ್ತೆ ಅಂತ ಗೊತ್ತಿರುತ್ತೆ. ಪುರಾಣಗಳು ಕೇಳ್ತಿರ್ತಾರೆ ಮಧ್ಯದಲ್ಲಿ, ಇನ್ನೊಬ್ಬರು ದುಡ್ಡು ತಗೊಂಡ್ರೆ ಅವರು ಮನೆಯಾಗಿಲ್ಲ ಅವರು ಮಕ್ಕಳಾಗಿ ಹುಟ್ಟಬೇಕಾಗಿ ಬರುತ್ತೆ. ಯಾರ್ಯಾರು ದುಡ್ಡು ತಗೊಂಡ್ಬಿಟ್ರೆ ಆ ದುಡ್ಡಿನ ಋಣ ತೀರಿಸಲಿಕ್ಕಾಗಿ ಇನ್ನೊಂದು ಜನ್ಮದಲ್ಲಿ ಅವರು ಮನೆಯಾಗೆ ಹುಟ್ಟಿ ಅವ್ರದೆಲ್ಲ ಕಂಡ ಸೇವಾ ಚಾಕರಿ ಮಾಡಬೇಕಾಗಿ ಬರುತ್ತೆ. ದೇವರು ಸುಮ್ಮನೆ ಬಿಡಲ್ಲ, ಚುಕ್ತಾಯಿ ಮಾಡಿಸ್ತಾನಲ್ಲಿ. ಅದಕ್ಕೆ ಹೇಳ್ತಾರೆ ಇಂಥ ದೋಷ ಇರುತ್ತೆ ಅಂತ ಗೊತ್ತಿದ್ರು. ಇನ್ನ ಅಷ್ಟೇ ಅಲ್ಲ, ಅವರ ದುಡ್ಡು ತಗೊಂಡ್ರೆ ಅವರ ಪಾಪವೆಲ್ಲ ನಮಗೆ ಬರುತ್ತೆ. ಅದಕ್ಕೆ ವಿದ್ವಾಂಶ್ಚ ದೋಷಂ, ದೋಷ ಗೊತ್ತಿದ್ರು ಅವರ ದುಡ್ಡು ತುಂಬ ರುಚಿಯಾಗಿ ಕಾಣ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅಜಿತೇಂದ್ರಿಯ, ಹೇಳ್ತಾರೆ ಪ್ರೇತ್ಯ ಇಹವಾ ಅಂತ ಹೇಳ್ತಾ ಇದ್ದಾರೆ. ಏನು ಈ ಶಬ್ದದ ಅರ್ಥ? ಅದಕ್ಕೆ ಹೇಳ್ತಾರೆ ಗರುಡ ಪುರಾಣದಲ್ಲಿ ಬರುತ್ತೆ, ಇಲ್ಲಿ ಈ ದುಡ್ಡು ಸಾಲ ಕೊಟ್ಟವರು ಸಾಲ ತಗೊಂಡವರು ಇರ್ತಾರಲ್ಲ ಅಲ್ಲಿ ಜಗಳ ಆಡ್ತಾರಂತೆ. ಏ ನೀನೇ ಎಲ್ಲ ದುಡ್ಡು ತಗೊಂಡಿದ್ದು ನುಂಗ್ ಹಾಕ್ಬಿಟ್ಟಿದ್ಯಾ ಅಂಥೇಳಿ. ಏ ಇವ್ರು ಯಪ್ಪ ಹೇಳ್ತಾ ಇದ್ದಾರೆ ಅಜಿತೇಂದ್ರಿಯ, ಇಂದ್ರಿಯಗಳನ್ನೇ ಗೆದ್ದಿರಲ್ಲ. ಅದಕ್ಕೆ ಅಶಾಂತ ಕಾಮ, ಒಂದು ಕಾಮ ಪೂರ್ತಿಯಾದ ಕೂಡಲೇ 100 ಬಯಕೆ ಬರ್ತಾ ಇರುತ್ತೆ, 100 ಬಯಕೆ ಬರ್ತಾ ಇರುತ್ತೆ. ಆದ್ದರಿಂದ ಹರತೆ ಕುಟುಂಬಿ, ಇನ್ನೊಬ್ಬರದನ್ನ ತೆಕ್ಕೊಂಬಿಡ್ಲಿಕ್ಕೆ ಮನಸ್ಸು ಹೋಗ್ತಾ ಇರುತ್ತೆ. ಅವಾಗಂದ್ರು ಓಹೋ ಇದೆಲ್ಲ ಯಾರಾದರೆ ಶಾಸ್ತ್ರ ಓದಿರಲ್ಲ ಅವರಿಗಾಗಿ ಇದೆಲ್ಲ, ಓದಿದವರೆಲ್ಲ ಈ ಕೆಲಸಗಳು ಯಾರು ಮಾಡಲ್ಲ, ಈ ಥರ ಸಂಸಾರದಲ್ಲಿ ಬಿದ್ದಿರಲ್ಲ. ಯಾರು ಓದಿಲ್ಲ ಅವರಿರ್ತಾರೆ. ಅದಕ್ಕೆ ಪಾಪ ಪ್ರಹ್ಲಾದರಾದ್ರೆ ಹೇಳ್ತಾರೆ ವಿದ್ವಾನಪಿ ಇತ್ತಂ ಧನುಜಾಃ ಕುಟುಂಬಂ ಪುಷ್ಣನ್ ಸ್ವಲೋಕಾಯ ನ ಕಲ್ಪತೆ ವೈ. ನಮ್ಮನ್ನೂ ಚಾವಟಿ ತಗೊಂಡು ಹೊಡಿತಾರೆ, ವಿದ್ವಾಂಸರು ಅಂತ ಏನಿರುತ್ತಾರೆ ಅವರು ಹೀಗೆ ಆಗಿರುತ್ತಾರಯ್ಯ, ಯಾಕೆ? ಹಾಂ, ಹಾಗಾದ್ರೆ ಶಾಸ್ತ್ರ ವ್ಯರ್ಥವ? ಇಲ್ಲ, ಶಾಸ್ತ್ರ ಎಂದು ವ್ಯರ್ಥ ಅಲ್ಲ. ಶಾಸ್ತ್ರ ಬಂದದ್ದು ಅನುಷ್ಠಾನಕ್ಕೆ ಬಾರದಿದ್ದರೆ ಅದು ಅಲ್ಲೇ, ನಾವು ಇಲ್ಲಿ ಅಂತಾಗಿರುತ್ತೆ. ನಾವೆಲ್ಲರೂ ಹಾಗೆ ಹೋಗ್ತಾ ಇದ್ದೀವಿ, ಯಾರು ಸಪರೇಟ್ ಇಲ್ಲ, ಕೊಚ್ಚಿಕೊಂಡೇ ಹೋಗ್ತಾ ಇದ್ದೀವಿ. ಪ್ರಾರಬ್ಧ ಕರ್ಮಾಬ್ಧಿ ವೀಚಿಯೊಳಗೆ ಮುಳುಗಿಹ ಸಮುದ್ರ ತರಂಗ ಬಂದು ಕೊಚ್ಚಿ ಹಾಕಿದಂತೆ ನಮ್ಮನ್ನು ಸೆಳೆದಾಕ್ತಾ ಇದೆ. ಇನ್ನು ಹೇಳ್ತಾ ಇದ್ದಾರೆ, ಕುಟುಂಬಂ ಪುಷ್ಣನ್, ತನ್ನ ಕುಟುಂಬ ಪೋಷಣೆ ಮಾಡಲಿಕ್ಕಾಗಿ ವಿದ್ವಾಂಸನಾದರೂ ಕೂಡ ಹಾಗೆ ಹೊರಟೋಗ್ತಾ ಇದ್ದಾನೆ. ಇನ್ನ ಇದರಲ್ಲಿ ಈ ಒಂದು ದುಃಖ, ಈ ಸಂಸಾರದಲ್ಲಿ ಈ ದುಡ್ಡು ಸಂಪಾದನೆಗಾಗಿ ನಾನಾ ರೀತಿ ವಿಚಿತ್ರ ವೇಷಗಳು ಹಾಕಿ ಮಾಡ್ತಾ ಇರ್ತಾರೆ, ಅದರಲ್ಲಿ ಇನ್ನೊಂದು ಸಪರೇಷನ್ ಇರುತ್ತೆ. ಏನು? ಯತ್ಸ್ವೀಯ ಪಾರಕ್ಯ ವಿಭಿನ್ನ ಭಾವ ತಮಃ ಪ್ರಪದ್ಯೇಥ ಯಥಾ ವಿಮೂಢ ಯತೋ ನ ಕಶ್ಚಿತ್ ಕ್ವಚ ಕುತ್ರ ವಿದ್ವಾನ್ ದೀನಂ ಸ್ವಮಾತ್ಮಾನಮಲಂ ಸಮರ್ಥ. ಇಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ, ಯತ್ಸ್ವೀಯ ಪಾರಕ್ಯ ವಿಭಿನ್ನ ಭಾವ ತಮಃ ಪ್ರಪದ್ಯೇಥ ಯಥಾ ವಿಮೂಢ. ಇದರಲ್ಲಿ ಸ್ವೀಯ ಪಾರಕ್ಯ ವಿಭಿನ್ನ ಭಾವ ಅಂದರೆ ಈ ಸಂಸಾರ ಪೋಷಣೆ ಮಾಡುವ ಕಾಲಕ್ಕೇನೆ ಇದರೊಳಗೆ ಪಾರ್ಟಿಷನ್ಸ್, ಇದು ನಂದು ಅದು ಅವರದ್ದು, ಇದು ನಮ್ಮವರು ಅದು ಬೇರೆಯವರು ಅಂತ. ಸತ್ತರೆ ಯಾರಿಗ್ಯಾರೋ ಗೋವಿಂದ ಹೋಗ್ತಾನೆ. ಈ ನಮ್ಮವರು ಒಬ್ಬರು ಹೊರಟೋಗ್ತಾರೆ, ಹೊಸ ನಮ್ಮವರು ಬರ್ತಾರೆ. ಈ ಇದ್ದಿದ್ರೊಳಗೆ ಈ ಆಯುಷ್ಯದೊಳಗೆ ಅದರೊಳಗೆ ನಮ್ಮವರು ಬೇರೆಯವರು, ಯಪ್ಪ ಈ ಡಿಫರೆನ್ಷಿಯೇಷನ್, ಒಬ್ಬರಿಗೊಬ್ಬರು ಜುಟ್ಟು ಜುಟ್ಟು ಹಿಡ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಹೌದಲ್ಲ, ಇವ್ ನಮ್ಮವರು 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 ನಮ್ಮವರು, ಯಪ್ಪ ಅದನ್ನ ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಇನ್ನ ಹೇಳ್ತಾ ಇದ್ದಾರೆ, ತಾನು ನಾನಾ ರೀತಿ ಮೋಹಗಳಿಗೆ ಬಲಿಯಾಗ್ತಾ ಅದರಿಂದ ಬಿಡಿಸಿಕೊಳ್ಳಿಕ್ಕೆ ತಾನು ಸಮರ್ಥನಾಗೋದಿಲ್ಲ. ಸರಿಯಪ್ಪ, ಸಂಸಾರದಲ್ಲಿ ಬಿದ್ದವರನ್ನ ಚಿತ್ರ ವಿಚಿತ್ರವಾಗಿ ವರ್ಣನೆ ಮಾಡಿದ್ಯಪ್ಪ ಪ್ರಹ್ಲಾದ ರಾಜ, ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಿ, ನಮ್ಮನ್ನೇನು ಮಾಡಿದ್ದೀವಾಗ. ತಥೋತಿ ದೂರಾತ್ ಪರಿಹೃತ್ಯ ದೈತ್ಯಾಹ ದೈತ್ಯ ಿತ್ಯೇಷು ಸಂಗಂ ವಿಷಯಾತ್ಮಕೇಶು ಉಪೇತ ನಾರಾಯಣ ಮಾದಿದೇವಂ ಸಮುಕ್ತ ಸಂಗೈಹಿ ಇಶಿತೋಪವರ್ಗ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಆದ್ದರಿಂದ ನೋಡಿ, ಈ ಸಂಸಾರ ಅಂದರೆ ದೇವರನ್ನ ದೂರ ಮಾಡುವ ವಿಚಾರ. ದೇವರ ಚಿಂತನೆ ಇತ್ತ ಈ ಸಂಸಾರವೂ ಮೋಕ್ಷಕ್ಕೆ ಕಾರಣ, ಯಾಕೆ ಅಲ್ಲಿ ದೇವರ ಚಿಂತನೆ ಮಾಡಿದರೆ. ಹಾಗಲ್ಲದೆ ದೇವರನ್ನ ಮರೆತುವ ಅದು ನಮ್ಮ ನಾಶಕ್ಕೆ ಕಾರಣ. ಆದ್ದರಿಂದ ಇದನ್ನ ಬಿಡಿ. ಇನ್ನೊಂದು ನೋಡಿ, ಸಂಸಾರವನ್ನ ಬಿಡೋದು ಎಷ್ಟು ಮುಖ್ಯವೋ ಈ ಸಂಸಾರಕ್ಕೇ ಹತ್ಕೊಂಡ್ಬಿಟ್ಟಿರ್ತಾರೆ. ಒಳ್ಳೆಯವರೇ ಇರ್ಬೋದು ಮನುಷ್ಯರು, ಒಳ್ಳೆಯವರೇ ಇದ್ದಿರಬಹುದು, ಆದರೆ ಅವರ ತಲೆಯಲ್ಲಿ ಸಂಸಾರವೇ ಕೂತಿರುತ್ತೆ, ಹಾರ್ಡ್ ಪ್ಯಾಕ್. ಬಂದ್ರೆ ಸಾಕು ಅದೇ ಘಮ್ ಅಂತ ವಾಸನೆ ಸಂಸಾರದ್ದೇ ಬಾಯಿ ತುಂಬ. ಯಾರಾದರೂ ಸ್ವಲ್ಪ ಜಪಕ್ಕೆ ಕೂತ್ರೆ ಸಾಕು ಬಿಡ್ರಿ, ಏನ್ ಜಪಗಳು ಮಾಡ್ತಿರೋ ಏನೋ, ಆ ಜಪಮಣಿ ಎಲ್ಲ ಸೌದೋಗ್ತಾ ಇದೆ. ದೇವ್ರು ಕಾಣಿಸಿದ್ನೇನು, ಇಷ್ಟು ವರ್ಷ ಜಪ ಮಾಡಿದರೆ 10 ಪೈಸೆ ಲಾಭ ಆಯ್ತಾ? ನಾವು ನೋಡಿ ದುಡ್ಡು ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಡೆವಲಪ್ ಆಗ್ತಾ ಇದೆ. ಮೊನ್ನೆವರೆಗೂ ಚಿಕ್ಕ ಮನೆಯಲ್ಲಿದ್ವಿ, ಇವಾಗ 4 ಮನೆ ತಗೊಂಡ್ವಿ. ನೀವು ಜಪ ಮಾಡ್ತಾನೇ ಇದ್ದೀರಾ, ಏನು ಉಪಯೋಗ? ಒಂದೂ ಇಲ್ಲ. ಹೀಗೆ ಹೇಳಿ ಆ ಜಪ ಮಾಡೋನು ಕೂಡ ಅವನಿಗನ್ಸುತ್ತೆ ಹೌದು ಅಲ್ಲ ಅತ್ತು, ನನ್ನ ಬದುಕೆಲ್ಲ ಈ ಜಪ ಮಾಡಿ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ, ಇಂಥ ಸಜ್ಜನರ ಸಂಘ ಇಟ್ಟುಕೊಂಡು ಈ ಜಪಕ್ಕೆ ಆಗಿ ವೇಸ್ಟ್ ಮಾಡಿದೆ ಅಂತೇಳಿ ಅವರು ಸರಿ ಎದ್ದು ಹೋಗ್ತಾನೆ. ಅದಕ್ಕೆ ಅಂಥವರು ಹತ್ತಿರ ಬರದಂತೆ ನೋಡಿಕೋ. ಈ ಸಂಸಾರದಲ್ಲೇ ಇದ್ದುಕೊಂಡು ಪಕ್ಕದವರನ್ನು ಹಾಕಿ ಸೆಳೆದು ಬಿಡ್ತಾನೆ. ಈ ಜಿರಳೆ ಅಂತಿರುತ್ತಲ್ಲ, ಸರ್ವತ್ರ ವ್ಯಾಪ್ತ ಆಗಿರುತ್ತದೆ ಜಿರಳೆ. ಬೇಕಾದರೆ ಒಂದು ಬಾಟ್ಲಲ್ಲಿ ಒಂದು 10 ಜಿರಳೆ ಹಾಕಿ ನೋಡಿ, ಒಂದು ಮೇಲಕ್ಕೆ ಬರಲಿಕ್ಕೆ ನೋಡಿದರೆ 10 ಕೆಳಕ್ಕೆ ಸೆಳೆಯುತ್ತದೆ. ಮೇಲಕ್ಕೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ, ಒಟ್ಟಾರೆ ಅಲ್ಲಿ ಬಿದ್ದದ್ದೆಲ್ಲ ಅಲ್ಲೇ ಕೂತಿರುತ್ತೆ. ಅದೊಂದು ವಿಶೇಷ. ಅದೇ ಥರ ಸಂಸಾರದಲ್ಲಿ ಇದ್ದವರು ಕೂಡ ದೇವರ ಹತ್ರ ಹೋಗ್ಲಿಕ್ಕೆ ಯಾರನ್ನ ಬಿಡಲ್ಲ. ಅವರು ಹಾಗೆ ಇರ್ತಾರೆ, ಮಿಕ್ಕವರನ್ನು ಹಾಗೆ ಕರ್ಕೊಂಡು ಹೋಗಿ ಒಟ್ಟಾರೆ ಎಲ್ಲ ಬೆದ್ದ ಆನಂದ ಪಡಬೇಕಷ್ಟೆ ಹೊರತು ಒಬ್ಬನೇ ಎದ್ದುಕೊಂಡು ಹೋಗಿ ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಮಾಡುತ್ತಾರಯ್ಯ. ಆದ್ದರಿಂದ ನಮ್ಮನ್ನು ಹಾಳು ಮಾಡುವ ಸಂಸಾರ ಬೇಡ. ಆ ಸಂಸಾರವನ್ನ ನೆಚ್ಚಿಕೊಂಡು ತಲೆ ಕೆಡಿಸುವವರ ಸಂಘ ಬೇಡ. ಮತ್ತೇನು ಮಾಡೋಣ? ಉಪೇತ ನಾರಾಯಣಂ ಆದಿದೇವಂ, ಮುಕ್ತರಾದವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರಯ್ಯ ಅದನ್ನ. ಅಂತಹ ದೇವರ ಪಾದವನ್ನು ಹಿಡಿಯೋಣ. ಅಲ್ಲೇ ಕೂತಿದೆ ಕಿ ಅಲ್ಲ, ಈ ಸಂಸಾರವನ್ನ ಬಿಟ್ಟು ದೇವರ ಪಾದ ಹಿಡಿಯಬೇಕು. ಈ ಸಂಸಾರದಲ್ಲಿ ಬಿದ್ದಿದ್ದು ನಮ್ಮನ್ನ ಸೆಳೆಯುವವರನ್ನ ದೂರದಲ್ಲಿ ಇಟ್ಟುಕೊಂಡು ನಾವು ದೇವರ ಪಾದ ಹಿಡಿಯಬೇಕು ಅಂತ ನೀನು ಹೇಳ್ತಾ ಇರೋದಲ್ವಾ? ಅಂದ್ರೆ ಪ್ರಹ್ಲಾದರಾದ್ರು ಅಂದ್ರು ಅಲ್ಲ ಅಲ್ವಾ? ಮತ್ತೇನು ಹೇಳಿದ್ದು? ನೀವಾಗಿ ಸಂಸಾರ ಬಿಡಿಸ್ಕೊಂಡು ಸಂಸಾರದಲ್ಲಿ ಬಿದ್ದು ನಿಮ್ಮನ್ನ ಸೆಳೆಯೋರನ್ನ ಬಿಡಿಸ್ಕೊಂಡು ದೇವರ ಹತ್ರ ಹೋಗ್ಲಿಕ್ಕಾಗತ್ತೆ ಅಂತ ನಾನು ಇಲ್ಲಿ ಹೇಳಿದೆ. ಮತ್ತೆ ಆ ದೇವರ ಪಾದ ಮೊದಲೇ ಹಿಡಿದರೆ ನಮ್ಮನ್ನ ಸಂಸಾರಕ್ಕೆ ದೂರ ಮಾಡಿ, ಅಂದರೆ ಸೆಳೆಯುವ ಸಂಸಾರಕ್ಕೆ ದೂರ ಮಾಡಿ, ವಿಶೇಷವಾಗಿ ಆ ಸೆಳೆಯುವವರನ್ನೂ ದೂರ ಮಾಡಿ ರಕ್ಷಣೆ ಮಾಡುವುದು ಅವನೇ. ಅವನಿಲ್ಲದಿದ್ದರೆ ನಮಗೆ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಹಾ, ಇಲ್ಲಿ ಸ್ವಲ್ಪ ಪ್ರಹ್ಲಾದರಾದ್ರೆ ಅಂದುಕೊಳ್ಳಿ ಸ್ವಲ್ಪ ಸಿಟ್ಟು ಬಂತೆಲ್ಲರಿಗೂ. ಈ ಸಂಸಾರ ಹೆಂಡತಿ ಮಕ್ಕಳನ್ನ ಬಿಟ್ಟು ಬರಬೇಕು, ಈ ಸಂಸಾರ ಅಂದ್ರೆ ಹಾಳು ಮಾಡುತ್ತೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಹೆಂಡತಿ ಮಕ್ಕಳನ್ನ ಬಿಟ್ಟು ಬರ್ಲಿಕ್ಕಾಗತ್ತೇನ್ರಿ? ಇಸ್ ಇಟ್ ಪ್ರಾಕ್ಟಿಕಲ್ಲಿ ಪಾಸಿಬಲ್? ಹಾ, ಅದಕ್ಕೆ ಪ್ರಹ್ಲಾದರಾದ್ರೆ ಹೇಳ್ತಾರೆ, ನಾನು ಸಂಸಾರ ಬಿಡಿ ಅಂತ ಹೇಳಿದೆ, ಹೆಂಡತಿ ಮಕ್ಕಳನ್ನ ಬಿಡಿ ಅಂತ ನಾನೆಲ್ಲಿ ಹೇಳಿದೆ? ಮತ್ತೇನ್ ಸ್ವಾಮಿ ಇಷ್ಟೊತ್ತು ಇದೇ ಹೇಳಿದ್ರಲ್ಲ? ಅಲ್ಲಯ್ಯ, ತಪ್ಪು ತಿಳ್ಕೊಂಡಿದ್ದೀರಿ. ಹೆಂಡತಿ ಮಕ್ಕಳೇ ಸಂಸಾರ ಅಂತ ನಾನು ಹೇಳಿಲ್ಲ. ಹಾಗಾದ್ರೆ ನೀವು ಹೇಳೋದನ್ನು ಸರಿಯಾಗಿ ಹೇಳ್ರಿ. ಹಾ, ನಾವು ದೇವರನ್ನ ಚಿಂತನೆ ಮಾಡಿ ಈ ಲಿಂಗ ದೇಹ ಕಳ್ಕೊಂಡು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬಂದವರು. ಅದು ಪರ್ಪಸ್ ಲೈಫ್ದು. ಅದಕ್ಕಾಗಿ ಬಂದವರು ಒಬ್ಬರೇ ಸಾಧನೆ ಮಾಡ್ಕೊಳ್ಲಿಕ್ಕಾಗಲ್ಲ. ಅದಕ್ಕೆ ದೇವರು ಇವರೆಲ್ಲರನ್ನ ಸೇರಿಸಿದ, ಹೆಂಡತಿ ಗಂಡ ಮಕ್ಕಳು ಎಲ್ಲರನ್ನ ಸೇರಿಸಿದ. ಫೈನ್, ಇರಲಿ. ಎಲ್ಲರೂ ಯಾವುದಕ್ಕೆ ಸೇರಿದ್ದು? ದೇವರನ್ನೇ ಚಿಂತನೆ ಮಾಡಿ ದೇವರ ಹತ್ರ ಹೋಗ್ಲಿಕ್ಕೆ ಎಲ್ಲರೂ ಸೇರಿದ್ದು. ಎಲ್ಲರ ಕೆಲಸವೂ ಅದೇ. ಆದರೆ ದೇವರು ಚಿಂತನೆ ಮಾಡ್ತಾ ಇರಬೇಕಾದ್ರೆ ಹೊಟ್ಟೆ ಬೇಕಲ್ಲ, ಇರಬೇಕಲ್ಲ. ಅದಕ್ಕೆ ಎಲ್ಲರೂ ಸೇರಿಕೊಂಡು ಈ ಹೊಟ್ಟೆ ಇದನ್ನ ಶೇರ್ ಮಾಡಿಕೊಂಡು ಚೆನ್ನಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸ ಇಟ್ಟುಕೊಂಡು ಮಾಡೋಣ, ಸಂಪಾದನೆ ಮಾಡೋಣ, ಆದ್ಮೇಲೆ ಕೊಡೋಣ. ಇಲ್ಲ ಮಾ, ಆ ಸಂಪಾದನೆ ಮಾಡುವವರಿಗೆ ಅಪ್ಪ ಸ್ವಾಮಿ ನಾನು ನಿನ್ನ ಚಿಂತನೆ ಮಾಡಬೇಕು, ಬದುಕಿರಬೇಕು, ಅದಕ್ಕೆ ನನಗೂ ಇಷ್ಟು ಜನ ಹರಿಭಕ್ತರನ್ನು ಕೊಟ್ಟಿದ್ದೀಯಾ. ಹೆಂಡತಿ ಹರಿಭಕ್ತಳೆ, ಗಂಡ ಹರಿಭಕ್ತನೇ, ಮಕ್ಕಳು ಹರಿಭಕ್ತರೇ, ಬಂಧುಗಳು ಹರಿಭಕ್ತರೇ. ಅಪ್ಪ, ಇವರಿಗೆಲ್ಲ ಪೋಷಣೆ ಮಾಡುವುದು ನಿನ್ನ ಪೂಜಾ ಹರಿಯೇ, ಅದಕ್ಕೆ ಸಂಪಾದನೆ ಮಾಡ್ತಾ ಇದ್ದೀನೋ, ಇದು ನಿನ್ನ ಪೂಜೆ ಆಗಲಿ. ಅಂದರೆ ಸಂಪಾದನೆ ಮಾಡಿದ್ದು ಮೋಕ್ಷಕ್ಕೆ ಕಾರಣ. ತಂದು ಏನು ಹೆಂಡತಿ ಮಕ್ಕಳಿಗೆಲ್ಲ ಕೊಟ್ಟಿದ್ದೆಲ್ಲ ಅಲ್ಲಿ ದೇವರ ಪೂಜೆ ಆಯಿತು. ಇನ್ನು ಹೆಂಡತಿ ಮಕ್ಕಳಿಗೆಲ್ಲ ಬಡಿಸಿ ಗಂಡನಿಗೆ ಮಾಡೋದ್ರೊಳಗೆ ಸ್ವಾಮಿ ನೀನು ನನಗೆ ಕೊಟ್ಟಂಥ ಈ ಜನ್ಮದಲ್ಲಿ ಕೊಟ್ಟಂಥ ಇವು ದೇವರ ಪ್ರತಿಮಾ ಇಲ್ಲಿ ನೀ ಇದ್ದೀಯ, ಅವರು ಸೇವಾ ಮಾಡ್ತಾ ಇದ್ದೀನಿ, ಅವರೊಳಗೆ ನೀ ಇದ್ದೀಯ, ಸ್ವೀಕಾರ ಮಾಡಿ ಸ್ವಾಮಿ ಅಂದರೆ ಹೆಂಡತಿ ಜನ್ಮ ಸಾರ್ಥಕ, ಗಂಡನ ಜನ್ಮ ಸಾರ್ಥಕ, ಮಕ್ಕಳು ಅಷ್ಟೇ. ಇಂತಹ ತಂದೆ ತಾಯಿಗಳನ್ನು ಫಾಲೋ ಮಾಡ್ತಾ ಅಪ್ಪ ನಾವು ದೇವರ ಸೇವಾ ಮಾಡ್ಕೊತೀವಿ ಅಂತ ದೇವರ ಚಿಂತನೆ ಮಾಡ್ತಾ ಅವರು ಹೊರಟೆ, ಅದು ಬದುಕು ಸಾರ್ಥಕ. ಇಂಥ ಇವರ ಸಂಘದಿಂದ ಕೂಡಿಕೊಂಡಿರ್ತಕ್ಕಂಥ ಏನು ಕುಟುಂಬ ಇದೆಯಲ್ಲ, ಇದನ್ನು ಸಂಸಾರ ಅಂತ ಕರೆದಿಲ್ಲ, ಇದು ಹಾಳು ಮಾಡುವ ಸಂಸಾರ ಅಂತ ಯಾರು ಕರೆದಿಲ್ಲ. ಇಂಥದ್ದು ಬೇಕು, ಹೀಗಿರಬೇಕು ಅಂತ ಹೇಳಿದ್ರಷ್ಟೇ ಹೊರತು ಹಾಗಾದ್ರೆ ಸಂಸಾರ ಅಂದ್ರೆ ಯಾವುದು, ಹಾಳು ಮಾಡುವ ಸಂಸಾರ ಅಂದ್ರೆ ಯಾವುದು? ಬಂದ ಪರ್ಪಸ್ ಮರೆತು ಹೋಗಿ, ಉಪಕಾರಿಯಾದ ದೇವರನ್ನೇ ಮರೆತು ಹೋಗಿ, ಕೇವಲ ಒಬ್ಬರ ಮೇಲೊಬ್ಬರು ಬಿಟ್ಟೋಗುವ ಪ್ರೀತಿಯನ್ನೇ ಗಟ್ಟಿಯಾಗಿ ಮಾಡುತ್ತಾ ಅದಕ್ಕಾಗಿ ದುಡಿಯುತ್ತಾ ದೇವರನ್ನೇ ಮರೆತಿದ್ದರೆ ಅದು ನಮ್ಮನ್ನು ಹಾಳು ಮಾಡುವ ಸಂಸಾರ ಆಗುತ್ತೆ. ಆ ರೀತಿಯಾಗಿ ಬದುಕೋದು ಬಿಡಿ ಅಂತ ಭಾಗವತ ಹೇಳ್ತಾ ಇದೆ ಅಷ್ಟೇ ಹೊರತು ಹೆಂಡತಿ ಮಕ್ಕಳನ್ನು ಬಿಡಿ ಅಂತ ಯಾರು ಹೇಳಿದ್ದು ತಪ್ಪಾದ ಕಲ್ಪನೆ. ಹೆಂಡತಿ ಮಕ್ಕಳು ಗಂಡ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಭಗವಂತ ಕೊಟ್ಟ ಪ್ರತಿಮೆಗಳೆಲ್ಲ, ಅವರಲ್ಲಿ ಭಗವಂತನ ನೋಡಬೇಕು. ಅಲ್ಲಿ ಭಗವಂತ ಅವರವರ ಮನದ ವಿಲಾಸ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜಾ ಅಂತ ಮಾಡಬೇಕು, ಅದಕ್ಕಾಗಿರಬೇಕಷ್ಟೇ ಹೊರತು ಅವಾಗ ಈ ಸಂಸಾರವೇ ಕೆಡ್ತಾರೆ, ಈ ಸಂಸಾರವೇ ಮೋಕ್ಷಕ್ಕೆ ಕಾರಣ ಆಗುತ್ತೆ ಅಂತ ದಾಸರಾಯರು ಹೇಳ್ತಾರೆ. ಯಾವಾಗ ದೇವರು ಜೊತೆಗೆ ಬಂದರೆ ಸಂಸಾರ ಮೋಕ್ಷಕ್ಕೆ ಕಾರಣ, ದೇವರೇ ದೂರ ಮಾಡಿಬಿಟ್ರೆ ಈ ಸಂಸಾರ ನಮ್ಮನ್ನು ನಾಶ ಮಾಡಿಬಿಡುತ್ತೆ. ಇದು ತಾತ್ಪರ್ಯ. ಅದಕ್ಕೆ ಒಬ್ಬರ ಮಾತನ್ನು ಅರ್ಥ ಮಾಡಿಕೋಬೇಕಾದರೆ ನಮ್ಮ ಬುದ್ಧಿ ಬಳಸಬಾರ್ದು, ಅವರ ಮನಸ್ಸಲ್ಲಿ ಏನಿದೆ ಎಂಬುದನ್ನು ತಿಳಿಯಬೇಕು. ಅದಕ್ಕೆ ಉಪೇತನಾರಾಯಣ ಮಾದಿ ದೇವಂ, ಸಜ್ಜನರಂತರ್ಯಾಮಿ ಭಗವಂತನ ಪಾದವನ್ನು ಹಿಡಿಯಬೇಕು. ಅವಾಗ ಹೇಳಿದರು ಪ್ರಹ್ಲಾದ ನೀನೇನೋ ಹೇಳ್ತಾ ಇದ್ದೀಯಾ, ಈ ಭಗವಂತನ ಅಚ್ಯುತನನ್ನ ಸಂತೋಷಗೊಳಿಸಬೇಕು ಅಂದ್ರೆ ತುಂಬಾ ಕಷ್ಟ. ಎಲ್ಲ ದೇವತೆಗಳು ಇಲ್ಲಿ ಒಳಿತಾರಂತೆ, ಇವನು ಬಹಳ ಕಷ್ಟ ಅಂದ್ರೆ ಹೇಳ್ತಾರೆ, ನಹ್ಯಚ್ಯುತಂ ಪ್ರೀಣಯತಃ ಬಹ್ವಾಯ ಸೋಸುರಾತ್ಮಜಾಹ ಆತ್ಮತ್ವಾದು ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ಈ ಶಬ್ದಗಳು ಭಗವಂತನ ಸಂತೋಷಗೊಳಿಸೋದು ಕಷ್ಟವಲ್ಲ ಅಂತ ಹೇಳಿ ಕೊರಟಿಲ್ಲ. ಅಚ್ಯುತನನ್ನು, ಅಚ್ಯುತ ಯಾರು ಅಂದ್ರೆ ಆತ್ಮತ್ವ ಎಲ್ಲರೊಳಗೂ ಬಿಂಬನಾಗಿದ್ದಾನಯ್ಯ ಭಗವಂತ, ಅಚ್ಯುತ ಅಂತ ಕರೆಸಿಕೊಂಡಿದ್ದಾನೆ ಬಿಂಬನಾಗಿ, ಅವನನ್ನ ಸಂತೋಷಗೊಳಿಸೋದು ಕಷ್ಟವಲ್ಲ, ನಮ್ಮೊಳಗೇ ಇದ್ದಾನೆ ಅಲ್ಲ. ಅವನ ಪೂಜಾ ಮಾಡಬೇಕು ಅಂದ್ರೆ ಷೋಡಶೋಪಚಾರ ಪೂಜಾ ಸದಾ ಮಾಡಬೇಕಂತೆ. ಅದಕ್ಕೆ ಅಂದರು ನಾವೇನೇನು ಭೋಗ ಪಡ್ತೀವಿ ಅದು ನಮ್ಮೊಳಗಿರೋ ದೇವರಿಗೆ ಅಂತ ತಿಳಿದರೆ ಅದು ಪೂಜಾ ಅಲ್ಲವೇ. ಅದಕ್ಕೆ ಹೇಳ್ತಾರೆ ಸುಲಭ ಪೂಜೆಯ ಮಾಡಿ, ಮಾಡುವುದರಲ್ಲಿ ಸುಲಭ ಪೂಜೆ ಇದೆ, ಅದರಿಂದ ವಿಶೇಷವಾಗಿರತಕ್ಕಂಥ ಆ ಭಗವಂತನ ಸಂತೋಷಗೊಳಿಸಬಹುದು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸಿದ್ಧತ್ವಾದಿಹ ಸರ್ವತ ಎಲ್ಲ ಕಡೆ ಇದ್ದಾನೆ ಇವನು, ಇವನಿಗಾಗಿ ಎಲ್ಲಿಗೂ ಓಡ್ಕೊಂಡು ಹೋಗಬೇಕಾಗಿಲ್ಲ. ಹಾ, ತೀರ್ಥಯಾತ್ರೆಗಳಿಗೆ ಹೋಗ್ಬೇಕು, ಎಲ್ಲೆಲ್ಲಿಗೋ ಓಡ್ಕೊಂಡು ಹೋಗ್ಬೇಕು, ಎಷ್ಟೊರಿಗೆ ಒಳಗೆ ಇದ್ದಾನೆ ಎಂಬುದು ಗೊತ್ತಾಗೋ ಪರ್ಯಂತ ಓಡ್ಕೊಂಡು ಹೋಗ್ಬೇಕು. ಆ ತೀರ್ಥಯಾತ್ರೆಗಳೆಲ್ಲ ಮಾಡಿದ್ದಕ್ಕೆ ಪಾಪ ಎಲ್ಲ ಕರಗಿ ಒಳಗೆ ಇದ್ದಾನೆ ಎಂಬುದು ಗೊತ್ತಾದ್ಮೇಲೆ ಇನ್ನೆಲ್ಲಿ ಹೋಗ್ಬೇಕಾಗಿಲ್ಲ, ಮನೆಯಲ್ಲೇ ಕೂಡ್ಬೋದು, ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನ ವಿಶೇಷವಾಗಿರತಕ್ಕಂಥ ಉಪದೇಶವನ್ನ ಹೀಗೆ ಕೊಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಪುನಃ ಪ್ರಶ್ನೆ ಬರ್ತಾ ಇದೆ, ಪ್ರಶ್ನೆಯನ್ನ ವಿಶೇಷವಾಗಿರತಕ್ಕಂಥ ಉತ್ತರ ಕೊಟ್ಟು ಅದಕ್ಕೆ ಪುನಃ ತತ್ವ ಕೇಳುತ್ತಾರೆ. ಉಪದೇಶ ಆಳವಾಗಿ ಬರ್ತಾರೆ, ಆ ಆಳವಾದ ಉಪದೇಶ ಕೊಟ್ಟ ನಂತರ ಪುನಃ ನರಸಿಂಹನ ಪ್ರಾದುರ್ಭಾವ ಅಂತ ಬರುತ್ತೆ. ಇದೆಲ್ಲವನ್ನ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.